हयग्रीवं चिदानन्द विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनामग्रहणादेव निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराश्रितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशालिनः इष्टदान् कष्टहर्त्रोन्नः विद्यामान्यान् मुनीन् नमः। वाजिराजपदद्वन्द्ववार्या सत्तमानसान् विश्वप्रियगुरून् वन्दे मन्दोहं देवि शुद्धये सत्यं सत्यं पुनः सत्यम् विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदाम्बधाभिरिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। ಮುಂದೆ ಹೇಳ್ತಾ ಇದ್ದಾರೆ, ಯಶಾಮಹಂ ಪ್ರಿಯ ಆತ್ಮ ಸುತಶ್ಚ ಸಖಾ ಗುರು ಸುಹೃದ ದೈವಮಿಷ್ಟಂ ನ ಕರಿಹಿಚಿತ್ ಮತ್ಪರಾಹ ಶಾಂತರೂಪಾಹ ನಂಕ್ಷ್ಯಂತಿ. ಇಲ್ಲಿ ಹೇಳ್ತಾ ಇದ್ದಾರೆ, ಯಾರಾದರೆ ಮತ್ಪರಾಹ ಶ್ರೀಹರಿಯೇ ಜಗತ್ತಿಗೆ ನಾಯಕ, ಅವನಿಂದಲೇನೆ ಈ ಜಗತ್ತೆಲ್ಲ ಇರುವುದು ಎಂಬ ಎಚ್ಚರ ಇರತಕ್ಕಂಥವರು ಮತ್ ಪರರು, ನನ್ನ ಪರರಾಗಿರ್ತಾರೆ, ಶಾಂತರೂಪರಾಗಿರ್ತಾರೆ. ಅಂಥ ಶಾಂತರೂಪರಾಗಿರತಕ್ಕಂಥ ಅವರು ಎಂದೂ ಕೂಡ ನಾಶ ಹೊಂದೋದಿಲ್ಲ. ಯಾರಿಗೆ ನಾನು ಅಂದರೆ ಮತ್ಪರತ್ವ, ನನ್ನನ್ನೇ ಶರಣಾಗಿರುವುದು ಎಂಬುದು ಹೇಗೆ ಅದನ್ನು ಬಿಡಿಸ್ತಾರೆ ಅವರಿಗೆ, ಯೇಷಾಮಹಂ ಪ್ರಿಯ, ನಾನೇ ಅವರಿಗೆ ಪ್ರಿಯ. ತುಂಬ ದೊಡ್ಡ ಮಾತಿದು. ಸದ್ಯಕ್ಕೆ ನಮಗೆ ದೇವರು ಹಾಗಾಗಿಲ್ಲ. ನಮಗೆ ನಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಬಂಧು ಬಳಗ ಸ್ನೇಹಿತರು ಇವರು ಮುಖ್ಯರು, ಪ್ರಿಯರು. ಇಂಥ ದುರಂತ ನಮ್ಮದು. ಯಾರು ಯಾರನ್ನು ನಾವು ಬಿಟ್ಟು ಹೋಗಬೇಕು? ಯಾರು ನಮ್ಮನ್ನು ಬಿಟ್ಟು ಹೋಗಲೇಬೇಕು? ಯಾರು ನಮ್ಮನ್ನು ಬಿಟ್ಟು ಹೋಗಿಯೇ ಹೋಗ್ತಾರೋ ಅವರು ಸದಾ ಇರ್ತಾರೆ ಎಂಬ ಭಾವನೆ, ಎಂಬ ಆ ಭಾವನೆಯಿಂದ ಒದ್ದಾಡ್ತಾ ಇರ್ತೀವಿ. ಈ ಜನ್ಮದಲ್ಲಿ ಈ ತಂದೆ ತಾಯಿ ಹೆಂಡತಿ ಮಕ್ಕಳು ಗಂಡ ಇವರಿಗಾಗಿ ಒದ್ದಾಟ ಒದ್ದಾಟ ಒದ್ದಾಟ, ಸಾಯೋಪರ್ಯಂತ ಇವರಿಗಾಗಿಯೇ ಆಲೋಚನೆ. ಸತ್ತ ಮೇಲೆ ಇನ್ನೊಂದು ಜನ್ಮ, ಆ ಜನ್ಮದಲ್ಲಿ ಅಲ್ಲಿ ಯಾರೋ ಸಿಗ್ತಾರೆ, ಅಪ್ಪ ಅಮ್ಮ ಗಂಡ ಮಕ್ಕಳು ಹೆಂಡತಿ ಮಕ್ಕಳು ಎಲ್ಲರೂ ಅವರಿಗಾಗಿ ಆ ಜನ್ಮ ಎಲ್ಲ ಮೀಸಲು ಅವರಿಗಾಗಿ ಅಯ್ಯೋ ಇವರೇ ನಂಗೆ ಬೇಕು ಅಂತ. ಎಷ್ಟು ಜನ್ಮಗಳು ಹೋದವು ಅಷ್ಟು ಜನ್ಮಗಳು ಹೋದಾಗ ಪ್ರತಿಯೊಂದು ಜನ್ಮದಲ್ಲೂ ಆಯಾ ಜನ್ಮದಲ್ಲಿ ಬಂದವರೇ ನನಗೆ ಪರಮ ಪ್ರಧಾನ ಎಂಬುವ ಥರ ನಾವು ಜನ್ಮಗಳನ್ನು ಕಳೀತಾ ಕಳೀತಾ ಕೋಟಿ ಕೋಟಿ ಜನ್ಮಗಳು ಕಳೆದಿದ್ದೀವಿ. ಪ್ರತಿಯೊಂದು ಜನ್ಮದಲ್ಲೂ ಆಯಾ ಜನ್ಮದಲ್ಲಿ ಸಿಕ್ಕವರೇ ನಮಗೆ ಪ್ರಿಯರು, ಇನ್ನೊಬ್ಬರಲ್ಲ. ಆ ಜನ್ಮದಲ್ಲಿ ಯಾರು ಸಿಕ್ಕಿರ್ತಾರೆ ನಮಗೆ, ಯಾವ ಗುಂಪಿನಲ್ಲಿ ನಾವು ಹುಟ್ಟಿರ್ತೇವೆ, ಅವರೆಲ್ಲ ನಮ್ಮ ಪ್ರಿಯರು. ಮತ್ತು ಆ ಪಕ್ಕ ಮನೆಯವರು ಈ ಪಕ್ಕ ಮನೆಯವರು ಅಲ್ಲ, ಯಾರೂ ಅಲ್ಲ, ಇವರೇ. ಇನ್ನೊಂದು ಜನ್ಮದಲ್ಲಿ ಬಂದಾಗ ಅದೇ ಪಕ್ಕ ಮನೆಯಲ್ಲಿ ನಾವು ಹುಟ್ಟು ಬಂದಿದ್ರೆ ಈ ಹಿಂದಿನ ಜನ್ಮದಲ್ಲಿ ಯಾವ ಮನೆಯಲ್ಲಿ ಹುಟ್ಟಿದ್ದೀವೋ ಅವ್ರು ನಮಗೆ ಪ್ರಿಯರಲ್ಲ. ಯಾಕೆ ಆ ಜನ್ಮದಲ್ಲಿ ಎಲ್ಲಿ ಹುಟ್ಟಿರ್ತೀವೋ ಅವರೇ ಪ್ರಿಯರು, ಸತ್ಯ. ಹಾಗೆ ಎಷ್ಟು ಕೋಟಿ ಜನ್ಮಗಳಾಗಿದೆಯೋ ಪ್ರತಿಯೊಂದು ಜನ್ಮದಲ್ಲಿ ಆ ಜನ್ಮದಲ್ಲಿ ಹುಟ್ಟಿದವರನ್ನೇ ನನ್ನವರು ನನ್ನವರು ಅಂದುಕೊಂಡು ಕೇವಲ ಆ ಜನ್ಮದಲ್ಲಿ ಯಾರ್ಯಾರು ನಮ್ಮವರು ಅಂತ ಅಂದುಕೊಂಡಿರ್ತೀವೋ ಅವರಿಗಾಗಿ ನಾವು ಇಡೀ ಬದುಕೆಲ್ಲ ಗಂಧದ ಕೊರಡನ್ನು ಗಂಧ ತೆಗಿಲಿಕ್ಕೆ ಬಳಸಿದಂತೆ ಇಡೀ ಜನ್ಮ ಕಳೆದು ಬಿಡ್ತೀವಿ, ಅವರನ್ನು ಕಳ್ಕೊಂತೀವಿ, ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಒಟ್ಟಾರೆ ಎಷ್ಟೇ ಜನ್ಮಗಳಾದರೂ ನಮ್ಮ ಜೊತೆಗೇ ಇರತಕ್ಕಂಥ ಒಬ್ಬ ಪ್ರಿಯನನ್ನು ನಾವು ಸಂಪಾದನೆ ಮಾಡಲಿಕ್ಕಾಗಲಿಲ್ಲ. ಎಲ್ಲರೂ ಬಿಟ್ಟು ಹೋಗೋರೆ. ಅದಕ್ಕೆ ಜ್ಞಾನಿಗಳಾದವರು ಏನು ಮಾಡ್ತಾರೆ, ಶಾಸ್ತ್ರವನ್ನು ನೋಡಿದ ಮೇಲೆ ಅರ್ಥ ಆಗುತ್ತೆ, ಎಲ್ಲರೂ ಬಿಡುವವರು. ಬಿಡಲೇಬೇಕು, ಯಾಕಂದರೆ ಯಾರೂ ಪರ್ಮನೆಂಟಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಕಾಲಕ್ಕೆ ಪ್ರತಿಯೊಂದು ಜನ್ಮದಲ್ಲೂ ನಮ್ಮ ಜೊತೆಗೇ ಇರತಕ್ಕಂಥವ ಭಗವಂತ, ಪ್ರತಿಯೊಂದು ಜನ್ಮದಲ್ಲೂ ನಮ್ಮ ಜೊತೆಗೆ ಇದ್ದು ನಮ್ಮ ಆಗು ಹೋಗುಗಳನ್ನೆಲ್ಲ ತಾನೇ ಮಾಡ್ತಾ ಇದ್ದಾನೆ. ಇಲ್ಲಿ ದುರಂತ ನೋಡಿ, ಪ್ರತಿಯೊಂದು ಜನ್ಮದಲ್ಲೂ ನಾವು ಆಯಾ ಜನ್ಮದಲ್ಲಿ ಯಾರ್ಯಾರು ಸಿಕ್ಕಿರ್ತಾರೋ ಅವರೇ ಪ್ರಧಾನ ಅಂತ ಹೋಗ್ತಾ ಇರ್ತೀವಿ. ಆಯಾ ಜನ್ಮಗಳಲ್ಲಿ ದೇವರು ನಮಗೆ ಬೇಕು, ಇವ ನಮಗೆ ಬೇಕು ಎಂಬ ಆಲೋಚನೆ ಬಂದಿರಲ್ಲ. ಕೇವಲ ಆ ಜನ್ಮದಲ್ಲಿ ಸಿಕ್ಕವರ ಕುರಿತೇ ಆಲೋಚನೆ ಮಾಡುತ್ತಾ ಜಸ್ಟ್ ನಮ್ಮ ತಲೆಯೆಲ್ಲ ಅವರಿಗಾಗಿ ಮೀಸಲಾಗಿಟ್ಟು ಒದ್ದಾಡ್ತಾ ಇರ್ತೀವಿ. ಆದರೂ ದೇವರು ಅದನ್ನು ಹಿಡಿಸ್ಕೊಳ್ಳಲ್ಲ. ಎಷ್ಟು ಕೋಟಿ ಜನ್ಮಗಳಾಯಿತು ಅಷ್ಟರಲ್ಲಿ ನಾವು ಯಾವುದರಲ್ಲೂ ದೇವರನ್ನು ನಾವು ಪ್ರೀತಿಸಿಲ್ಲ. ಅಲ್ಲಲ್ಲಿ ಸಿಕ್ಕ ಯಾರ್ಯಾರು ವ್ಯಕ್ತಿಗಳಿರ್ತಾರೆ ಅವರನ್ನೇ ಪ್ರೀತಿಸ್ತಾ ಹೋಗ್ತಾ ಇದ್ದೀವಿ. ಆದರೆ ದೇವರೇನು ಸಿಟ್ಟಾಗಲಿಲ್ಲ, ನಾನಿಷ್ಟು ಮಾಡ್ತಾ ಇದ್ದೀನಿ ಇವರಿಗೆ, ನಾನು ಬಿಟ್ಟರೆ ಗತಿ ಇಲ್ಲ ಇವರಿಗೆ, ನಾನೇ ಮಾಡಬೇಕು. ಎಲ್ಲರೂ ಬಿಟ್ಟು ಹೋಗೋರೆ, ನಾನು ಬಿಡ್ತಾ ಇಲ್ಲ, ಆದರೆ ಅವ್ರು ನನ್ನ ಹಿಡದೇ ಇಲ್ಲ. ನಾನು ಇವ್ರನ್ನ ಹಿಡಿಬಾರದು ಅಂತ ಅವನಿಗೆ ಬಂದೇ ಇಲ್ಲ. ನಾವು ಅವನ ಕಡೆ ನೋಡದಿದ್ದರೂ ನಮ್ಮನ್ನೇ ನೋಡುತ್ತಾ ನಮ್ಮನ್ನೇ ಪಾಲನೆ ಮಾಡುತ್ತಾ ನಮ್ಮ ಜೊತೆಗೆ ಇದ್ದಾನೆ ಭಗವಂತ. ಮತ್ತೆ ಆ ಕೊನೆಗೆ ಜೀವಿಗೆ ಒಂದು ಜನ್ಮದಲ್ಲಿ ಬರುತ್ತೆ. ಇಲ್ಲ, ಪ್ರತಿಯೊಂದು ಜನ್ಮದಲ್ಲೂ ನಮ್ಮನ್ನು ಸಂತೋಷವಾಗಿ ಪ್ರೀತಿಯಿಂದ ನೋಡಿಕೊಳ್ತಾ ಇರುವ ಇವನನ್ನು ಬಿಟ್ಟು, ಇವನೇ ಪರ್ಮನೆಂಟ್ ಆಗಿರೋದು, ಇನ್ಯಾರೂ ಇಲ್ಲ. ಪ್ರತಿಯೊಂದು ಜನ್ಮದಲ್ಲೂ ಇವನಷ್ಟು ಪ್ರೀತಿ ತೋರಿಸೋರು ಯಾರೂ ಇಲ್ಲ, ಇವನಷ್ಟು ನಮಗೆ ಉಪಕಾರ ಮಾಡೋರು ಯಾರೂ ಇಲ್ಲ. ಆದರೆ ಎಷ್ಟು ದುರಂತ, ಇವನ ಕಡೆ ನಾನು ಕಣ್ಣು ಹಾಯಿಸಿ ನೋಡಲೇ ಇಲ್ಲ. ನನ್ನ ಪಾಡಿಗೆ ನಾನು ನನ್ನ ಮೇಲೆ, ನನ್ನ ಸುತ್ತಿದ್ದವರ ಮೇಲೆ, ಆಯಾ ಜನ್ಮದಲ್ಲಿ ಬಂದು ಬಿಟ್ಟು ಹೋಗೋರ ಮೇಲೆ, ಇಡೀ ಜನ್ಮವೆಲ್ಲ ಅವರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇವನ ಕಡೆ ನೋಡಲೇ ಇಲ್ಲ ಅಂತ ತುಂಬ ತುಂಬ ಮರಣ ವೇದನೆ ಅಂತಾರಲ್ವ, ಅಂಥ ವೇದನೆ ಆಗುತ್ತೆ ಸಜ್ಜೀವಿಗೆ ಜ್ಞಾನ ಬಂದಾಗ ಎಲ್ಲ ಎಷ್ಟು ಕಳಕೊಂಡೆ ನಾನು, ಎಷ್ಟು ಕಳಕೊಂಡೆ. ಆವಾಗ ಪೆಟ್ಟು ಬಿದ್ದಾಗ ಮನಸ್ಸಿಗೆ ಒಂದು ಕಡೆ ದುಃಖ ಆಗ್ತಾ ಇರುತ್ತೆ, ಒಂದು ಕಡೆ ನೆಮ್ಮದಿ ಆಗುತ್ತೆ, ಸಂತೋಷ ಆಗುತ್ತೆ. ಈಗಾದರೂ ಸಿಕ್ನಲ್ಲ ಇವ, ಇವನ ಕಡೆ ನೋಡುವಂಥ ಬುದ್ಧಿ ಈಗಾದರೂ ಬಂತಲ್ಲಪ್ಪ. ಇವನನ್ನು ಬಿಡಬಾರದು. ಇವನು ಯಾರು? ಪ್ರಿಯ. ಹಾಂ, ಕೇಳ್ತಾ ಇದ್ದಾರೆ, ಯಶಾಮಹಂ ಪ್ರಿಯ. ಅವರಿಗೆ ನಾನೊಬ್ಬನೇ ಪ್ರಿಯ, ಯಾಕೆ ಅಂದರೆ ನಾನೇ ಎಲ್ಲ ಜನ್ಮಗಳಲ್ಲಿ ಅವರನ್ನು ನೋಡ್ತಾ ಇದ್ದೇನೆ ಅಂತ ಅವ್ರಿಗೆ ಎಚ್ಚರ ಆಗಿದೆ. ಅದಕ್ಕೆ ಅವರು ನನ್ನ ಕಡೆಯೇ ನೋಡ್ತಾರೆ. ಮಿಕ್ಕ ಎಷ್ಟು ಜನ್ಮಗಳು ಬಂದರು, ಯಾರ್ಯಾರು ಬಂದು ಹೋಗ್ತಾ ಇದ್ರು, ಅವರ ಕಡೆ ಗಮನ ಇರಲ್ಲ. ಯಾಕೆ? ಇವರೆಲ್ಲ ಬಂದು ಹೋಗುವರಷ್ಟೆ. ಆಯಾ ಜನ್ಮದಲ್ಲಿ ಬರ್ತಾರೆ, ಅವರವರ ನೀಡ್ ಅಂತ ಏನಂತ ಹೇಳಿದ್ರು ಅವಸರ, ಅದನ್ನು ನೀಗಿಸಿಕೊಂಡು ಹೋಗ್ತಾರೆ, ಅದಕ್ಕೆ ಬೇಕಾದ ಪ್ರೀತಿಯನ್ನು ತೋರ್ತಾರೆ ಅಷ್ಟೇ. ನನ್ನಿಂದ ಏನೂ ಬಯಸದೆ ನನಗಾಗಿ ಹೆಣಗುವ ವ್ಯಕ್ತಿ ಇವನೊಬ್ಬನೇ. ಇವನ ಭಕ್ತರು, ದೇವತೆಗಳು, ಗುರುಗಳು, ಇವರು ಬೇಕು ನನಗೆ, ಮಿಕ್ಕ್ಯಾರು ಬೇಡ ಅಂತ ನಿಶ್ಚಯ ಮಾಡಿಕೊಳ್ತಾನೆ. ಅದಕ್ಕೆ ಎಲ್ಲರ ಗುರುಗಳ, ದೇವತೆಗಳ ಮೂಲಕ ಎಲ್ಲರೂ ಎಂಥವ್ರು ಅಂದ್ರೆ ಇವನೇ ಬೇಕು ಅನ್ನೋರು, ಅವರ ಇವನೇ ಬೇಕು ಅನ್ನುವರ ಗುಂಪೇ ಎಲ್ಲ ಅದರಲ್ಲಿ ಇವನು ಸೇರ್ತಾನೆ. ಅದಕ್ಕೆ ದೇವರೇ ಅವನಿಗೆ ಪ್ರಿಯನಾಗ್ತಾನೆ. ದೇವರು ಬಿಟ್ಟರೆ ಇನ್ಯಾರು ಇಲ್ಲ ಪ್ರಿಯರು. ಯಶಾಮಹಂ ಪ್ರಿಯ, ಇಷ್ಟು ಆಳವಾದ ಭಾವನೆಗಳು ಕೂತಿವೆ ಭಗವಂತನ ಒಂದೊಂದು ಮಾತಿನಲ್ಲಿ. ಆತ್ಮ, ನಾನೇ ಪ್ರಿಯ ಅವರಿಗೆ, ನಾನೇ ಆತ್ಮ. ಸ್ವಾಮಿ ಅಂದರೆ, ಸ್ವಾಮಿ ಅಂದರೆ ಕಂಟ್ರೋಲರ್ ಅವ್ತಾನೆ. ನಮ್ಮ ತಲೆ ಮೇಲೆ ಕೂತ್ಕೊಂಡು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳುವವ. ಅಯ್ಯೋ ಇದಕ್ಕೆ ಅವು ಅವನು ಯಾಕೆ ಇಲ್ಲ? ಆತ್ಮ ಅಂದರೆ ಇಷ್ಟೇ, ನಮ್ಮ ಒಳಗೆ ಇದ್ದುಕೊಂಡು ನಮ್ಮ ಮಾತುಗಳನ್ನು ಕೇಳಿ ನಮ್ಮನ್ನು ಸಮಾಧಾನ ಮಾಡಿ ನಮ್ಮನ್ನು ಕೈ ಹಿಡಿದುಕೊಂಡು ಸರಿಯಾದ ಮಾರ್ಗದಲ್ಲಿ ಕರಕೊಂಡು ಹೋಗುವನಾದ್ದರಿಂದ ಅವನನ್ನು ಆತ್ಮ ಪ್ರಿಯ. ಅಷ್ಟೇ ಅಲ್ಲ, ನಾವೆಂಥವರು ಅಂದರೆ ನಾವಾಗಿ ಉಸಿರಾಟ ಆಡಲಿಕ್ಕೂ ನಮಗೆ ಶಕ್ತಿ ಇಲ್ಲ, ಕದಲಿಕ್ಕೂ ಶಕ್ತಿ ಇಲ್ಲ, ಬಿದ್ದಿರ್ತೇವೆ. ಆಲೋಚನೆ ಮಾಡಲಿಕ್ಕೂ ಶಕ್ತಿ ಇಲ್ಲ, ತಿಳುವಳಿಕೆ ನಮಗಾಗಿ ನಮಗೆ ಬರಲ್ಲ, ಇಚ್ಛೆಯೂ ಬರಲ್ಲ, ಪ್ರಯತ್ನ ಮಾಡಲಿಕ್ಕೂ ಆಗಲ್ಲ. ಧರ್ಮಗಳಿವೆ ಆದರೆ ಸ್ವಾತಂತ್ರ್ಯವಿಲ್ಲ. ಇವ ಏನು ಮಾಡ್ತಾ ಇದ್ದಾನೆ? ಪ್ರತಿಯೊಂದು ಜನ್ಮದಲ್ಲೂ ನಮ್ಮ ಶರೀರದ ಆಕಾರದಲ್ಲಿ ಅವನೇ ನಿಂತಿದ್ದಾನೆ, ನಮ್ಮ ಬುದ್ಧಿಯಲ್ಲಿ ಅವನ ಬುದ್ಧಿ ಇಟ್ಟಿದ್ದಾನೆ, ನಮ್ಮ ಮನಸ್ಸಿನಲ್ಲಿ ತನ್ನ ಮನಸ್ಸಿಟ್ಟಿದ್ದಾನೆ, ನಮ್ಮ ಇಂದ್ರಿಯಗಳಲ್ಲಿ ತನ್ನ ಇಂದ್ರಿಯಗಳಿಟ್ಟಿದ್ದಾನೆ. ಅದರಿಂದ ಪ್ರೇರಣೆ ಮಾಡ್ತಾ ಇದ್ದಾನೆ, ತಿಳುವಳಿಕೆ ಕೊಡ್ತಾ ಇದ್ದಾನೆ, ಇಚ್ಛೆ ಕೊಡ್ತಾ ಇದ್ದಾನೆ, ಪ್ರಯತ್ನ ನಮ್ಮ ಕೈಯಲ್ಲಿ ತನ್ನ ಕೈ ಇಟ್ಟು ಪ್ರಯತ್ನ ಮಾಡಿಸ್ತಾ ಇದ್ದಾನೆ. ಬರೀ ಪ್ರಯತ್ನ ಮಾತ್ರ, ಎದ್ದಾಗಲಿಂದ ಮತ್ತು ಮಾರನೇ ದಿನ ಮಲಗೋ ಪರ್ಯಂತ ಪ್ರತಿಯೊಂದು ಕೆಲಸ, ಒಂದು ಕೈ ಕಾಲು ಕಣ್ಣಿನ ರೆಪ್ಪೆ ಮೊದಲುಕೊಂಡು ಅಲುಗಾಡೋದು ಅವನಿಂದ. ಅವಸ ಪಕ್ಕಕ್ಕೆ ಸರದರೆ ನಮ್ಮಲ್ಲಿ ಯಾವ ಚಲನ ವಲನ ಇರೋದಿಲ್ಲ. ನೋಡಿ, ಅವನು ನಮಗೆ ಮೇಲೆ ಎಷ್ಟು ಕಾನ್ಸಂಟ್ರೇಟ್ ಮಾಡದಿದ್ರೆ ಇಷ್ಟು ಕೆಲಸ ಸಾಧ್ಯವ? ನಾವೊಂದು ಕೆಲಸ ಮಾಡಬೇಕಂದ್ರೆ ವಿ ಶುಡ್ ಕಾನ್ಸಂಟ್ರೇಟ್ ಆನ್ ದಟ್. ನಮ್ದು ಸರಿ ಅವನು ಮಾಡಿಸ್ತಾ ಇದ್ದಾನೆ ಅಂದರೆ ಅವನ ಕಾನ್ಸಂಟ್ರೇಷನ್ ನಮ್ಮ ಹತ್ರ ಇದೆ. ಅಲ್ರಿ, ಬೇರೆಯವ್ರು ಸರಿ ಮಾಡಿಸ್ತಾ ಇದ್ದಾನಲ್ಲ. ಹಾಂ, ಅವನ ಕೆಪಾಸಿಟಿ ಎಷ್ಟು ಅಂದರೆ ಏಕಕಾಲದಲ್ಲಿ ಎಲ್ಲರ ಮೇಲೂ ಕಾನ್ಸಂಟ್ರೇಟ್ ಮಾಡ್ತಾನೆ. ಹೇಗೆ? ಇನ್ ಪರ್ಟಿಕ್ಯುಲರ್ ಒಬ್ಬರ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಹೇಗಿರಬೇಕು, ಹಾಗೆ ಪ್ರತಿಯೊಬ್ಬರ ಮೇಲೆ ಕಾನ್ಸಂಟ್ರೇಟ್ ಮಾಡತಕ್ಕಂಥ ಕೆಪಾಸಿಟಿ ಅವನಿಗಿದೆ. ಕೆಪಾಸಿಟಿ ಇದೆ, ಪ್ರೀತಿ ಇದೆ, ಇಚ್ಛೆ ಇದೆ, ರಕ್ಷಣೆ ಮಾಡಬೇಕೆಂಬ ದೀಕ್ಷೆ ಇದೆ, ಮಾಡ್ತಾ ಇದ್ದಾನೆ. ಅಂಥವನು ಸಿಗೋದು ನಮಗೆ ಬಹಳ ಕಷ್ಟ. ಸಿಕ್ಕಿದ್ದಾನಲ್ಲ ಅಂತಹ ಒಳ್ಳೆಯವರು ಸಿಗೋದು ಸಾಧ್ಯವಿಲ್ಲ. ಅದಕ್ಕೆ ಇವರೆಲ್ಲ ಆಲೋಚನೆ ಮಾಡ್ತಾರೆ. ದೇವರ ಭಕ್ತರು ಅಂತಿದ್ದಾರಲ್ಲ ಅವರು ದಡ್ರಾಗಿ ಸುಮ್ಮನೆ ಟೈಮ್ ಪಾಸ್ಗೆ ಒಂದು ಮುಖಕ್ಕೆಲ್ಲ ಗೋಪಿಚಂದ ಬಾಳ್ಕೊಂಡು ಒಂದಿಷ್ಟು ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಒಂದಿಷ್ಟು ಮಠದಲ್ಲಿ ಕೂತ್ಕೊಂಡು ಎಲ್ಲೋ ಒಂದು ಕಡೆ ಒಂದಿಷ್ಟು ಹಾಕಿ ತಿಂದು ತಾಳ ಬಡಿತಾ ಕೂತ್ಕೊಳ್ಳಿಕ್ಕೆ ಎಲ್ಲ ಬುದ್ಧಿವಂತರೇ. ನಮಗೇನು ಬೇಕು ಅಂತ ನೋಡತಕ್ಕಂಥ ಇವನನ್ನು ಬಿಟ್ಟರೆ ಬೇರೊಬ್ಬರು ಇಲ್ಲ ನಮಗೆ ಪ್ರಿಯರು ಅಂತ ನೋಡ್ತಾರೆ. ಅಷ್ಟೇ ಅಲ್ಲ, ನಮ್ಮೊಳಗೆ ನಿಂತ ಪ್ರತಿಯೊಂದು ಕಾರ್ಯ ಪ್ರತಿಯೊಂದು ಕಾರ್ಯ ಊಟ ಮಾಡಿಸೋದವನೇ, ನಡೆಸೋದು ಅವನೇ, ಮಲಮೂತ್ರ ತೊಳೆಸೋದು ಅವನೇ, ಆಲೋಚನೆ ಮಾಡಿಸುವುದು ಅವನೇ, ನಮ್ಮನ್ನು ಕರ್ಕೊಂಡು ಹೋಗುವುದು ಅವನೇ. ಇಷ್ಟು ಮಾಡಿಸುವವನ ಹೆಸರೇ ಆತ್ಮ. ಅವನೇ ಪ್ರಿಯ, ಅವನೇ ಆತ್ಮ. ಇನ್ನು ಹುಟ್ಟಿದ ಕೂಡಲೇ ಮತ್ತೊಂದು ಶುರುವಾಗುತ್ತೆ. ಏನಂತ ಅಂದರೆ ನಮಗೆ ಸಂಬಂಧಪಟ್ಟವರು ಯಾರ್ಯಾರು? ತಂದೆ ತಾಯಿಗಳಿಗೆ ನಾವು ಹುಟ್ಟಿರ್ತೀವಿ, ನಮಗೆ ಇನ್ನೊಬ್ಬರು ಹುಟ್ಟಬೇಕಲ್ವಾ? ಅದಕ್ಕೆ ಇನ್ನೊಬ್ಬರು ಬೇಕಾಗುತ್ತೆ, ಹೆಂಡತಿ ಅಥವಾ ಗಂಡ, ಅಲ್ಲಿಂದ ಮಕ್ಕಳು ಬೇಕು. ಯಾಕೆ? ಮಕ್ಕಳನ್ನ ಮಣ್ಣು ನೋಡ್ಕೊಳ್ತಾರೆ, ಅದು ನಮ್ಮ ತಲೆಯಲ್ಲಿರೋದು. ಮಕ್ಕಳು ನಮ್ಮನ್ನು ನೋಡೋದು ಕೊನೆ ಕಾಲದಲ್ಲಿ. ಶಾಸ್ತ್ರ ಹೇಳ್ತಾ ಇದೆ, ಇವನು ನೋಡೋದು ಮಗನೊಳಗೆ ಇವನಿದ್ದು, ಮಗನೆಂಬ ಆ ಜೀವಿಗೆ, ಅಸ್ವತಂತ್ರ ಜೀವಿಗೆ ತಂದೆ ತಾಯಿಗಳ ಮೇಲೆ ಪ್ರೀತಿಯನ್ನು ಕೊಟ್ಟು ಅವರ ಮೂಲಕ ಇವನು ನೋಡಿಕೊಂಡರೆ ಮಗ ನೋಡಿಕೊಳ್ಳುತ್ತಾನೆ. ಇವನೇ ಮಗನಲ್ಲಿ ನಿಂತು ದೂರ ಕಳಿಸಿಬಿಟ್ಟೆ, ಅಪ್ಪ ಅಮ್ಮ ಎಲ್ಲೋ, ಮಗನೆಲ್ಲೋ, ಹತ್ತಿರ ಇದ್ದರೂ ಮಗನ ಬುದ್ಧಿ ಬದಲಾವಣೆ ಮಾಡಿಬಿಟ್ರೆ, ಮಗ ಇದ್ದರೂ ಇಲ್ಲದಿದ್ದರೂ ಒಂದೇ ಹೌದಾನೆ. ಹಾಗಾದರೆ ಗೊಂಬೆಗಳು ಮುಖ್ಯವಾ? ಗೊಂಬೆಗಳನ್ನು ಆಡಿಸುವ ಮೂಲಕ ನಮ್ಮ ಮೇಲೆ ಪ್ರೀತಿ ತೋರುವವ ಮುಖ್ಯನಾ? ಆದ್ದರಿಂದ ಇವರು ನೋಡುತ್ತಾರೆ ಮಗ ಅಂತ ಜನ್ಮ ಜನ್ಮದಲ್ಲಿ ಅನೇಕರು ಬಂದು ಹೋಗ್ತಾ ಇದ್ದಾರೆ, ಆದರೆ ಕೋಟಿ ಕೋಟಿ ಜನ್ಮದಲ್ಲಿ ಬಂದ ಕೋಟ್ಯಂತರ ಮಕ್ಕಳು ಏನಿದ್ದಾರೆ ಅವೆಲ್ಲ ಗೊಂಬೆಗಳಾದರೆ, ಪ್ರತಿಯೊಂದು ಜನ್ಮದಲ್ಲೂ ಎಲ್ಲ ಗೊಂಬೆಗಳಲ್ಲಿ ನಿಂತು ಮಗನ ಸ್ಥಾನದಲ್ಲಿ ನಿಂತು ಆ ಪ್ರೀತಿಯನ್ನು ತೋರುವವ ಇವನೊಬ್ಬನೇ. ಇವ ಸರದರೆ ಯಾವ ಮಕ್ಕಳು ನಮ್ಮನ್ನು ಮುಖ ನೋಡಲ್ಲ, ಗೊಂಬೆಗಳವು. ಹಾಗಾದರೆ ಮಗ ಅಂತ ಹೆಸರಿಂದ ಮಗನೊಳಗೆ ನಿಂತು ನಮ್ಮನ್ನು ಅನೇಕ ಜನ್ಮಗಳಿಂದ ರಕ್ಷಣೆ ಮಾಡುತ್ತಾ ಇರುವ ಇವನೇ ಅಲ್ವಾ? ಇದು ನಾವು ಒಬ್ಬರೇ ಮನಸ್ಸಿನಲ್ಲಿ ಆಲೋಚನೆಗೆ ತೊಡಗಿದಾಗ ಅವನ ಅನುಗ್ರಹದಿಂದ ಹೊಳೆಯುವಂತಹ ಸತ್ಯ. ಅದು ಅವರಿಗೆ ಹೊಳೆದಿದೆ. ಅದಕ್ಕೆ ಯಶಾಂ ಅಹಂ ಪ್ರಿಯ, ನಾನೇ ಅವರಿಗೆ ಪ್ರಿಯ, ನಾನೇ ಸ್ವಾಮಿ, ನಾನೇ ಮಗ. ಅಹಂ ಸುತಶ್ಚ, ನಾನೇ ಮಗ. ಸರಿ, ಮಕ್ಕಳಾದರು ಅಪ್ಪ ಅಮ್ಮ ಇದ್ದಾರೆ, ಹೆಂಡತಿ ಇದ್ದಾಳೆ, ಗಂಡ ಇದ್ದಾನೆ, ಮಕ್ಕಳಾದರು, ಆದರೆ ನಮ್ಮ ಒಳಗಿನ ವಿಚಾರಗಳನ್ನು, ಪರ್ಸನಲ್ ಥಾಟ್ಸ್, ಪರ್ಸನಲ್ ಸಫರಿಂಗ್ಸ್, ಏನು ಒದ್ದಾಟಗಳಿವೆ, ಎಂಥದ್ದು ಅಪ್ಪ ಅಮ್ಮನ ಜೊತೆಗಾಗಲಿ, ಗಂಡನ ಜೊತೆಗಾಗಲಿ, ಹೆಂಡತಿ ಜೊತೆಗಾಗಲಿ, ಮಕ್ಕಳ ಜೊತೆಗಾಗಲಿ ಹಂಚಿಕೊಳ್ಳಲಾರದಂಥ ಮಾನಸಿಕ ಭಾವನೆಗಳು ಏನಿರುತ್ತೆ ಅದನ್ನು ಹಂಚಿಕೊಳ್ಳುವುದು ನಾವು ಒಬ್ಬರ ಹತ್ರ, ಯಾರ ಹತ್ರ? ಸ್ನೇಹಿತರ. ಸ್ನೇಹಿತರು ಮಾತ್ರ ನಮ್ಮನ್ನು ಅರ್ಥ ಮಾಡಿಕೊಳ್ತಾರೆ, ಒಳ್ಳೆಯವರಾಗಿದ್ದರೆ, ಸರಿಯಾದ ಸ್ನೇಹಿತರಾಗಿದ್ದರೆ ನಮ್ಮ ಒಳಗಿನ ವಿಚಾರಗಳನ್ನು ಹಂಚಿಕೊಳ್ತೇವೆ. ಆದರೆ ಒಂದು ಸಲ ಒಬ್ಬರೇ ಕೂತು ನೋಡಿದರೆ ಎಷ್ಟು ಜನ್ಮಗಳಾಯಿತೋ, ಪ್ರತಿಯೊಂದು ಜನ್ಮದಲ್ಲೂ ಸ್ನೇಹಿತರು ಸಿಕ್ಕಿದರು. ಎಲ್ಲ ಆಯಾ ಜನ್ಮಕ್ಕೆ ಮೀಸಲು. ಒಂದು ಜನ್ಮದಲ್ಲಿದ್ದವ ಇನ್ನೊಂದು ಜನ್ಮಕ್ಕೆ ಸ್ನೇಹಿತನಲ್ಲ, ಬೇರೆ ಯಾರು. ಹಾಗೆ 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 ಅನಂತ ಸ್ನೇಹಿತರು ಬಂದು ಹೋದರು. ಪರ್ಮನೆಂಟಾಗಿ ಈ ಜೀವಿಗಾಗಿ ಒಬ್ಬ ಸ್ನೇಹಿತ ಇಲ್ಲ ಇಷ್ಟು ಪ್ರಯಾಣದಲ್ಲಿ. ಅದಕ್ಕೆ ಅಂದರು, ಈ ಜೀವಿಯನ್ನು ಇಷ್ಟು ಜನ್ಮಗಳಲ್ಲಿ ಕರ್ಕೊಂಡು ಬರುವಾಗ ಆ ಭಗವಂತನಿಗೆ ಗೊತ್ತು ಏನು ಅಂತ. ಇವನಿಗೆ ಇವನದ್ದೇ ಆದ ಆಲೋಚನೆಗಳ ಗುಂಪಿದೆ, ಇವನದ್ದೇ ಭಾವನೆಗಳ ಗುಂಪಿದೆ. ಅದನ್ನು ಇವನ ಸುತ್ತೇ ಪ್ರಾಣ ಕೊಡಬೇಕು ಅಂತ, ಇವನು ಪ್ರಾಣ ಕೊಡಬೇಕು ಅಂದುಕೊಂಡ, ಅವರ ಜೊತೆಗೆ ಹಂಚಿಕೊಳ್ಳಲಾರ, ಇನ್ನೊಬ್ಬರು ಬೇಕು ಅಂತ ಆ ಸ್ಥಾನವನ್ನು ಇನ್ನೊಂದು ಗೊಂಬೆಯನ್ನು ಇಟ್ಟು, ಸ್ನೇಹಿತ ಎಂಬ ಗೊಂಬೆಯನ್ನು ತಂದು ಅಲ್ಲಿ ತಾನೇ ಇರ್ತಾನೆ. ಆ ಸ್ನೇಹಿತನಿಗೆ ನಮ್ಮ ಮೇಲೆ ಪ್ರೀತಿ ಕೊಟ್ಟು, ನಮ್ಮ ಭಾವನೆಗಳನ್ನು ಹಂಚಿಕೊಂಡು, ನಮಗೆ ಸಂತೋಷ ಕೊಡುವಂತೆ ಆ ಗೊಂಬೆಯಲ್ಲಿದ್ದು ಇವನೇ ಮಾಡುವುದು. ಜನ್ಮ ಜನ್ಮಗಳಿಂದ ಈ ಸ್ನೇಹಿತರೆಂಬ ಗೊಂಬೆಗಳೆಲ್ಲ ಬದಲಾದರೂ ಆ ಗೊಂಬೆಯಲ್ಲಿದ್ದು ನಮ್ಮ ಮೇಲೆ ಸ್ನೇಹಿತ ಎಂಬ ಹೆಸರಿನಿಂದ ಪ್ರೀತಿ ತೋರುವವ ಇವನೊಬ್ಬನೇ. ಇದು ಸತ್ಯ. ವಾಸ್ತವ ಸಂಗತಿ ಭ್ರಾಂತಿಗೆ ದೂರ. ನಾವು ಭ್ರಾಂತಿಯಲ್ಲಿ ಬದುಕ್ತಾ ಇರ್ತೇವೆ. ಈ ಜನ್ಮದಲ್ಲಿ ಸಿಕ್ಕವರೇ ಪರ್ಮನೆಂಟ್ ಅಂತ, ಇವರೇ ಜನ್ಮ ಜನ್ಮಕ್ಕೆ ಬರಬೇಕು ಅಂತಲೂ ದೇವರ ಮುಂದೆ ಅಂಗಲಾಚಿ ಬೇಡ್ತಾ ಇರ್ತೇವೆ. ಈ ಜನ್ಮದಲ್ಲಿ ಸಿಕ್ಕವರು ನಮಗೆ ತಕ್ಕಂತೆ ಇದ್ದು ಬಿಟ್ಟಿದ್ರೆ ಮುಗಿದೋಯ್ತು, ಅವರನ್ನು ಬಿಡ್ಲಿಕ್ಕೂ ನಮಗೆ ಮನಸ್ಸು ಬರಲ್ಲ, ಇವರೇ ಪರ್ಮನೆಂಟ್ ಆಗಿರಬೇಕು ಅಂತ. ದೇವರ ಮುಂದೆ ಸೇವಾ ಮಾಡೋದೇನು, ಏನು ಮಾಡೋದೇನು, ಯಾರು ಇರಲ್ಲ. ಯಾರಿಗೆ ಯಾರು ಪುರಂದರ ಬಿಟ್ಟ. ಆದರೆ ಅವರವರ ಮೇಲೆ ಅವರವರೊಳಗಿದ್ದು ನಮ್ಮ ಮೇಲೆ ಆ ಪ್ರೀತಿ ತೋರಿಸಿದ್ದು ಅವ. ಅವ ಒಂದು ಕ್ಷಣ ಆ ಜೀವರಾಶಿಗಳ ಮನಸ್ಸನ್ನು ಬೇರೆ ಕಡೆ ಕಳಿಸಿದರೆ ಆ ಪ್ರೀತಿ ಮಾಡುವವರೇ ನಮ್ಮ ಮೇಲೆ ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾರೆ. ಗೊಂಬೆಗಳು ಪ್ರಧಾನ ಅಲ್ಲ, ಗೊಂಬೆಯನ್ನು ಆಡಿಸುವವ ಪ್ರಧಾನ ಎಂಬುದು ಎಚ್ಚರ ಬಂದವರು ನನ್ನವರು. ಅದಕ್ಕೆ ಅವರೇನು ಮಾಡುತ್ತಾರೆ, ಗೊಂಬೆಗಳ ಕಡೆ ನೋಡಲ್ಲ, ಗೊಂಬೆಗಳೊಳಗಿದ್ದು ಆಡಿಸುವ ನನ್ನನ್ನೇ ನೋಡುತ್ತಾ ಇರ್ತಾರೆ. ಸಖ ನಾನೇ ಸಖ ಅವರಿಗೆ. ಆದ್ದರಿಂದ ಅವರು ನನ್ನನ್ನೇ ಚಿಂತನೆ ಮಾಡ್ತಾ ಇರ್ತಾರೆ, ನಾನು ಅವರ ಒಳಗೂ ಸಖನಾಗಿರ್ತೇನೆ. ಸಕಾಲಕ್ಕೆ ಇನ್ನೊಂದು ಗೊಂಬೆ ಮೂಲಕ ನಾನೇ ಅವರು ಸರಿ ಮಾತಾಡಿಸ್ತೇನೆ. ಅವರು ಎಚ್ಚರದಲ್ಲೇ ಇರ್ತಾರೆ. ನನ್ನೊಳಗಿದ್ದವನೇ ನನಗೆ ಅವನನ್ನು ನೋಡುವಂಥ ಅರ್ಹತೆ ಇನ್ನ ಬರಲಿಲ್ಲ, ಅದಕ್ಕೆ ಒಂದು ಗೊಂಬೆ ಮೂಲಕ ಅವನೇ ಬರ್ತಾ ಇದ್ದಾನೆ ಎಂಬ ಎಚ್ಚರ ಅವರಿಗಿರುತ್ತೆ. ಕನ್ನಡಿಯಲ್ಲಿ ಮುಖ ಮಾತ್ರ ನೋಡಿಕೊಳ್ತಾ ಕಾನ್ಸಂಟ್ರೇಷನ್ ಕನ್ನಡಿ ಮೇಲಲ್ಲದೆ ಮುಖಮಲ್ಲಿ ಮಾತ್ರ ಮಾಡುವಂತೆ ಇವರೆಲ್ಲ ಸ್ನೇಹಿತರಲ್ಲಿ ಮಕ್ಕಳಲ್ಲಿ ಎಲ್ಲರಲ್ಲಿ ಜೊತೆಗಿರ್ತಾರೆ. ಅವರೊಳಗೆ ನನ್ನನ್ನೇ ನೋಡ್ತಾ ಇರ್ತಾರೆ. ಇನ್ನ ಇಷ್ಟೆಲ್ಲ ಆದರು ಯಾರು ಪ್ರಿಯರು, ಅಪ್ಪ ಅಮ್ಮ ಮಗ ಸ್ನೇಹಿತ ಇಷ್ಟೆಲ್ಲರಿದ್ದರೂ ಒಬ್ಬ ವ್ಯಕ್ತಿಯನ್ನು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಇನ್ನೊಬ್ಬರು ಬೇಕು. ಯಾರು? ಗುರು. ಗುರು ಕೂಡ ಏನು ಪಾಠ ಹೇಳಿಕೊಟ್ಟವರು, ಆಧ್ಯಾತ್ಮಿಕ ಪಾಠ ಆಗಲಿ ಯಾವುದೇ ಆಗಲಿ, ಜನ್ಮ ಜನ್ಮಕ್ಕೂ ಬದಲಾಗ್ತಾರೆ. ಆದರೆ ಜನ್ಮ ಜನ್ಮದಲ್ಲಿ ಅನೇಕ ಗುರುಗಳನ್ನು ನಮ್ಮ ಹತ್ತಿರ ಕರ್ಕೊಂಡು ಬಂದು ಅವರ ಮೂಲಕ ನಮಗೆ ಪಾಠ ಹೇಳಿದವ ಇವನೊಬ್ಬನೇ. ಅದಕ್ಕೆ ಇವನನ್ನೇ ಶರಣಾಗತರಾಗ್ತಾರೆ. ಅವನೇ ಅನೇಕರ ಒಳಗಿದ್ದು ಇವರಿಗೆ ಉಪದೇಶ ಕೊಡ್ಲಿಕ್ಕೆ ಶುರು ಮಾಡ್ತಾನೆ, ಅನೇಕ ಮುಖದಿಂದ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಆದ ಕಾರಣ ಆ ಭಗವಂತನನ್ನೇ ಅವರು ಗುರು ಅಂತ ಭಾವನೆ ಮಾಡ್ತಾರೆ. ಗುರುಗಳೊಳಗೆ ಗುರು ಅವನೇ. ನಂತರ ಇಷ್ಟು ಜನ ಇದ್ರು ನಮ್ಮಿಂದ ಏನೂ ಅಪೇಕ್ಷೆ ಪಡದೆ ನಮಗೆ ಉಪಕಾರ ಮಾಡುವವರು ಬೇಕು. ಅವರನ್ನ ಸುಹೃತ್, ಆಪ್ತರು ಅಂತ ಕರೀತಾರೆ. ಸುಹೃತ್ ಅಂತ ಕರೀತಾರೆ. ಸುಹೃತ್ ಅಂದ್ರೆ ಎಂದು ನಮ್ಮಿಂದ ಏನು ಅಪೇಕ್ಷೆ ಪಡಲ್ಲ, ನಮಗಾಗಿ ಮಾತ್ರ ಅವರು ಪ್ರೀತಿಯನ್ನು ಕೊಡ್ತಾರೆ. ಅದು ಅವನೇ ಆಗಿದ್ದಾನೆ. ಯಾರ್ಯಾರು ಯಾವ್ಯಾವ ಜನ್ಮದಲ್ಲಿ ನಮಗೆ ಹತ್ತಿರದವರು ಅಂತಾದರೂ ಅವರಲ್ಲಿ ಅವನೇ ಇದ್ದುಕೊಂಡು ಹತ್ತಿರದವನಾದ. ದೈವಂ ಇಷ್ಟಂ, ದೈವ ಇವನೊಬ್ಬನೇ, ನಿಯಮನ ಮಾಡತಕ್ಕಂಥವ ಇವನೇ. ಅಷ್ಟೇ ಅಲ್ಲ, ಇಷ್ಟಂ ಅಹಮೇವ ಇಷ್ಟಂ ತೇಷಾಂ, ನಾನೇ ಅವರಿಗಿಷ್ಟ. ಇದು ದೊಡ್ಡ ವಿಚಾರ ಹೇಳ್ತಾರೆ. ಯಾರನ್ನೇ ಆಗಲಿ, ಅಪ್ಪ ಆಗಲಿ ಅಮ್ಮ ಆಗಲಿ, ಯಾರನ್ನೇ ಆಗಲಿ ನಾವು ಪ್ರೀತಿಸಿದಾಗ ಅವರಿಂದ ನಮಗೆ ಬೇಕಾದ್ದು ಸಿಗುತ್ತೆ. ಸೊ ಅಲ್ಲೇನಾಗಿತ್ತು, ನಮಗೆ ಯಾವುದು ಬೇಕೋ ಅದನ್ನು ಇಷ್ಟ ಅಂತ ಕರೆದರು. ನಮಗೆ ಬೇಕಾಗಿದ್ದು ಇಷ್ಟ ಅವರಿಂದ ಪಡೆದವು. ಆದರೆ ಯಾರು ಆ ಇಷ್ಟವನ್ನ ಕೊಟ್ಟರೋ ಅವರೇ ಇಷ್ಟ ಅಲ್ಲ. ಆ ಡೆಲಿಕೇಟ್ ಪಾಯಿಂಟ್ ನೋಡಬೇಕಲ್ಲಿ. ಮಕ್ಕಳು ಬರ್ತಾರೆ ನಮ್ಮ ಹತ್ರ, ಬರ್ತಾರೆ ನಮ್ಮಿಂದ ಅವರಿಗೆ ಏನು ಬೇಕೋ ಇಷ್ಟ ಪಡ್ಕೊಂಡು ಹೋಗ್ತಾರೆ. ಹಾ, ಆದರೆ ನಾವೇ ಇಷ್ಟ ಆದವಾ? ಆಗಿಲ್ಲ. ಆದರೆ ಭಗವದ್ಭಕ್ತರಿಗೆ ಹೇಗಿರುತ್ತೆ ಅಂದರೆ ಅವನೇ ಇಷ್ಟ. ಅರ್ಥ ಆಗಿಲ್ಲ ಹೇಗೆ? ಆವಾಗ ಆಳವಾಗಿ ಹೋಗ್ತಾರೆ. ಏನು ನಮಗೆ ಏನೇನು ಬೇಕೋ ವಸ್ತುಗಳಾಗಲಿ ಏನೇ ಆಗಲಿ ಅವುಗಳನ್ನು ಇಷ್ಟ ಅಂತ ನಾವು ಕರೆಯೋದು. ಈ ಪದಾರ್ಥಗಳ ಗುಂಪೇನಿದೆ ನಾವು ಬಯಸೋದು, ಏನೇನು ಬಯಸ್ತೀವಪ್ಪ ಒಂದು ಪಟ್ಟಿ ಮಾಡಿ ಅಂದರೆ ಹೇಳ್ತಾ ಇದ್ದಾರೆ. ನಮಗಿರೋದೇ ಐದು ಜ್ಞಾನೇಂದ್ರಿಯ, ಕಿವಿ ಕಣ್ಣು ಮೂಗು ನಾಲಿಗೆ ಚರ್ಮ. ಹೌದಾನೆ? ಐದು ಜ್ಞಾನೇಂದ್ರಿಯದ ಮೂಲಕ ಸುಖ ಪಡೆಯಲಿಕ್ಕೆ ನಮ್ಮ ಪ್ರಯತ್ನ. ಆ ಸುಖ ಬರಲಿಕ್ಕೆ ಐದು ಜ್ಞಾನೇಂದ್ರಿಯಗಳಿಗೆ ಯಾವುದು ಯಾವುದು ಸಬ್ಜೆಕ್ಟ್, ಯಾವ ಪದಾರ್ಥದಿಂದಾಗಿ ನಮಗೆ ಸುಖ ಬರುತ್ತೋ ಅದನ್ನು ಬಯಸ್ತಾ ಇರ್ತೇವೆ, ಅದನ್ನು ಇಷ್ಟ ಅಂತ ಕರೆಯೋದು. ಹೌದಾನೆ? ಊಟ ಅದು ಇಷ್ಟ. ತಂದೆ ತಾಯಿಗಳ ಹತ್ರ ನಾವು ಹೋಗ್ತೇವೆ, ಹಸಿವೆ ಆಗ್ತಾ ಇರುತ್ತೆ, ಏನು ಇಷ್ಟ? ಊಟ ಇಷ್ಟ, ತಿಂಡಿ ಅದು ಇದು ಏನಿದೆ ವೆರೈಟೀಸ್, ಅದು ನಮಗೆ ಇಷ್ಟ. ಅದು ಅಪ್ಪ ಅಮ್ಮಂದ್ರಿಂದ ಪಡೀತೀವಿ. ಆಫೀಸಿಗೆ ಹೋಗಬೇಕು ಅಥವಾ ಇನ್ನೊಂದು ಕಡೆ ಹೋಗಬೇಕು, ಬೇಕಾಗಿದ್ದು ಇಷ್ಟ. ಕಾರು ಬೇಕು, ಅಪ್ಪ ಒಂದು ಕಾರ ಕೊಡಿಸು, ಇಷ್ಟ. ಒಳ್ಳೆ ಸೂಟ್ ತಗೊಂಡ್ವಿ, ಅದು ಇಷ್ಟ, ಅದರಿಂದ ನಮಗೆ ಸುಖ ಆಗುತ್ತೆ. ಒಟ್ಟಾರೆ ನಮ್ಗೆ ಯಾವ್ದು ಸುಖ ಕೊಡುತ್ತೋ ಅವೆಲ್ಲ ನಮಗೆ ಇಷ್ಟಗಳು. ಹೌದು, ಜಗತ್ತಿನಲ್ಲಿ ಅದಕ್ಕೆ ಹೇಳ್ತಾರೆ ದಾಸರೊಂದು ಪದದಲ್ಲಿ ಹೇಳ್ತಾರಲ್ಲ, ಅವರವರ ಇಷ್ಟ ಅವರವರಿಗಾಗಲಿ. ಯಾಕೆ ಇಲ್ಲಿ ವಿಷನ್ ಡಿಫರೆನ್ಸ್ ತುಂಬ ಬರ್ತಾ ಇದೆ. ಒಬ್ಬರಿಗೆ ಆ ಊಟ ಮಾಡುವಾಗ ಅದು ಇಷ್ಟ ಇದು ಇಷ್ಟ ಇದು ಇಷ್ಟ, ಯಾಕೆ ಅಂದರೆ ಅವರ ವಿಷನ್ ಎಲ್ಲಿ ಸ್ಟಕ್ ಆಗಿದೆ ಅಂದರೆ ಆ ಪದಾರ್ಥವೇ ಸುಖ ಕೊಡ್ತಾ ಇದೆ ಎಂಬ ಕಲ್ಪನೆ ಅವರಲ್ಲಿದೆ. ಪದಾರ್ಥವೇ ಸುಖ ಕೊಡ್ತಾ ಇದೆ ಅಂತ ಅದನ್ನೇ ಬಯಸ್ತಾ ಇದೆ, ಅದು ಇಷ್ಟ ಆಗಿದೆ. ಸುಖ ಕೊಡೋದು ನಮಗೆ ಇಷ್ಟ, ಕಾರು ಅದು ನಮಗೆ ಸುಖ ಕೊಡ್ತಾ ಇದೆ ಅದು ಇಷ್ಟ. ಆದರೆ ಒಳಗಣ್ಣು ತೆಗೆದವರಿಗೆ, ಯಾರಿಗೆ ಎಚ್ಚರ, ಜ್ಞಾನದ ಎಚ್ಚರ ಬಂದಿರುತ್ತೆ, ಅವರು ನೋಡ್ತಾರೆ ಪದಾರ್ಥ, ಜಡವಾದ ಪದಾರ್ಥ ಚೇತನ ಜೀವನಿಗೆ ಸುಖ ಕೊಡಲಿಕ್ಕೆ ಸಾಧ್ಯವಿಲ್ಲ ಅದು ನೋಡ್ತಾರೆ. ಆ ಪದಾರ್ಥದೊಳಗೆ ಭಗವಂತ ಇದ್ದುಕೊಂಡು ಆ ಪದಾರ್ಥವನ್ನು ತಿಂದಾಗ ಕುಡಿದಾಗ ಆ ಪದಾರ್ಥದೊಳಗಿರುವ ಭಗವದ್ ರೂಪ ನಮ್ಮೊಳಗೆ ನಮ್ಮ ನಾಲಿಗೆಯಲ್ಲಿ ಪ್ರವೇಶ ಮಾಡಿ ರುಚಿಯನ್ನು ಕೊಟ್ಟು ಮನಸ್ಸಕ್ಕೆ ಹೊಕ್ಕು ಅಲ್ಲಿ ಹಿತಕರವಾದಂಥ ಮನಸ್ಸಿನ ವಿಕಾರ ಹುಟ್ಟಾಗ್ತಾನಾದ್ದರಿಂದ ಅದೇ ಸುಖ. ಒಟ್ಟಾರೆ ಸುಖ ಬಂದದ್ದು ಪದಾರ್ಥದಿಂದಲ್ಲ, ಇವನಿಂದ. ಹೌದಾ? ಹಾಗಾದರೆ ಸುಖ ಕೊಡೋದೇ ನಮಗೆ ಇಷ್ಟ ಅಂತಾದರೆ ಸುಖ ಯಾವುದು ಕೊಟ್ಟಿದೆ? ಪದಾರ್ಥವೋ ಇವನೋ? ಇವನೇ ಕೊಟ್ಟಿತ್ತು. ಹಾಗಾದರೆ ಜಗತ್ತಿನಲ್ಲಿ ಯಾವುದು ಯಾವುದು ನಮಗೆ ಪದಾರ್ಥ ಆಗಲಿ ವ್ಯಕ್ತಿಗಳಾಗಲಿ ಇಷ್ಟ ಇಷ್ಟ ಅಂತ ಓಡ್ತಾ ಇದ್ದೀವಲ್ಲ, ಯಾಕೆ? ಆ ವ್ಯಕ್ತಿಗಳು ನಮಗೆ ತಕ್ಕಂತೆ ಮಾತಾಡ್ತಾರೆ, ನಮ್ಮ ಮೇಲೆ ಪ್ರೀತಿ ತೋರಿಸ್ತಾರೆ, ಒಟ್ಟಾರೆ ಅವರಿಂದ ನಮಗೆ ಸುಖ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ ಅಲ್ವಾ? ಆದ್ದರಿಂದ ಇಷ್ಟ. ಮತ್ತು ನಿಮ್ಮನ್ನು ಬೈಯೋರು ನಿಮಗೆ ಯಾಕೆ ಇಷ್ಟ ಆಗಿಲ್ಲ ಅಲ್ವೇ? ಇಷ್ಟ ಇಲ್ಲ, ಇವರು ಇಷ್ಟ. ಅವ್ರು ಹೇಳ್ತಾರೆ ಅವರು ಗೊಂಬೆ, ಇವತ್ತು ಅವರು ಇಷ್ಟ. ಯಾಕೆ? ಅವರೊಳಗೆ ದೇವರದ್ದು ನಿಮಗೆ ತಕ್ಕಂತೆ ಮಾತಾಡಿಸಿ ಪ್ರೀತಿಪಡಿಸಿ ನಿಮ್ಮ ಸುತ್ತೆ ತಿರುಗುವಂತೆ ಮಾಡಿದ್ದಕ್ಕೆ ಅವರು ಇಷ್ಟ. ಒಳಗಿದ್ದ ದೇವ ಸ್ವಿಚ್ ಆಫ್ ಮಾಡಿಬಿಟ್ರೆ, ಅವರೇ ನಿಮ್ಮ ಮುಖ ನೋಡೋದಿದ್ರೆ ಅವರು ಇಷ್ಟ ಅಲ್ಲ. ಹಾಗಾದರೆ ಪ್ರತಿಯೊಂದು ಪದಾರ್ಥದಲ್ಲೂ ಹಾಗೆ ವಿಶೇಷವಾಗಿ ವ್ಯಕ್ತಿಗಳಲ್ಲೂ ಇದ್ದುಕೊಂಡು ನಮಗೆ ಕಾಲಕಾಲಕ್ಕೆ ಸುಖ ಕೊಡೋದು ಇವ. ಆದರೆ ಹೇಗೆ ಮಾಡ್ತಾನೆ? ಪದಾರ್ಥವೇ ಸುಖ ಕೊಡ್ತಾ ಇದೆ, ವ್ಯಕ್ತಿಗಳೇ ಸುಖ ಕೊಡ್ತಾ ಇದ್ದಾರೆ ಎಂಬ ತಪ್ಪು ತಿಳುವಳಿಕೆ ನಮಗೆ ನಮ್ಮ ಕರ್ಮಾನುಸಾರವೇ ಬರುವಂತೆ ಮಾಡಿ ತಾನೇ ಸುಖ ಕೊಡ್ತಾ ಬರ್ತಾನೆ. ಹಾಗಾದರೆ ನಾವು ಏನು ಬಯಸ್ತಾ ಇದ್ದೀವಿ ಅಂದರೆ, ಯಾವುದು ನಮಗೆ ಸುಖ ಕೊಡಲ್ಲವೋ ಅದನ್ನು ಸುಖ ಕೊಡುತ್ತೆ ಅಂತ ತಿಳ್ಕೊಂಡು ಅದು ಬೇಕು ಬೇಕು ಅಂತ ಹೋಗ್ತಾ ಇದ್ದೀವಿ, ಅದನ್ನು ಇಷ್ಟ ಅಂತ ಕರೀತಾ ಇದ್ದೀವಿ. ಅದು ಇಷ್ಟ ಅಲ್ಲ, ಅನಿಷ್ಟ. ಅದು ನಮಗೇನು ಮಾಡಲ್ಲ. ಯಾರು ಇಷ್ಟವೋ, ಯಾರು ನಮಗೆ ಸುಖ ಕೊಡ್ತಾನೋ ಭಗವಂತ, ಅವನ ಕಡೆ ಮುಖವೂ ನೋಡುತ್ತಾ ಇಲ್ಲ. ಆದ್ದರಿಂದ ಹಾಗಾದರೆ ಇಲ್ಲಿ ಇಷ್ಟು ನಾನ್ ಸೆನ್ಸ್ ಅಲ್ವಾ? ನೀವು ಆಂಗ್ಲದಲ್ಲಿ ಬೈಯೋದಾದ್ರೆ ಏನಂತೀರ? ಏನು, ಯಾರು ಬೇಕೋ ಅವ್ರನ್ನ ಬಿಟ್ಟಿ ಯಾರು ಬೇಡವರು ಹಿಂದೆ ಬಿದ್ದೀಯ, ನಾನ್ ಸೆನ್ಸ್ ಅಂತ ಬೈತೀರಲ್ವ? ಈ ನಾನ್ ಸೆನ್ಸ್, ನಾನ್ ಸ್ಟಾಪ್ ನಾನ್ ಸೆನ್ಸ್ ಇದು ಇಡೀ ಬದುಕೆಲ್ಲ ನಾನ್ ಸ್ಟಾಪ್ ಆಗಿ ನಡೆಯತಕ್ಕಂಥ ನಾನ್ ಸೆನ್ಸ್ ಇದು. ಏನದು, ಯಾರು ಕೊಡ್ತಾ ಇದ್ದಾರೆ ಅವ್ರ ಮುಖ ನೋಡದೆ ಕೊಡದೆ ಇದ್ದವರು ಹಿಂದೆ ಬಿದ್ದು ಬಿದ್ದು ಸಾಯೋದು, ಎಷ್ಟು ಪಿಟಿಯಬಲ್ ಕಂಡೀಷನ್ ನಮ್ದು ಅಲ್ವಾ? ಹಾಂ, ಯಾವಾಗ ಎಚ್ಚರ ಆಗುತ್ತೋ ಅದು 50ಕ್ಕೋ 60ಕ್ಕೋ ಸಾಯುವ ಕಾಲಕ್ಕೋ ಎಚ್ಚರ ಆದಾಗ, ಛೇ ಇಷ್ಟು ಕಾಲ ಇದರ ಹಿಂದೆ ಬಿದ್ದೆ. ಹಾಂ, ಇವನ ಹಿಂದೆ ಬಿದ್ದಿಲ್ಲ, ಇವನ ಹಿಂದೆ ಬಿದ್ದಿಲ್ಲ ಅಂತ ಎಚ್ಚರ ಆಗುತ್ತಲ್ಲ, ಆವಾಗ ನಮಗೆ ಇವನೇ ಇಷ್ಟ. ಯಾಕೆ? ಇವನೇ ಸುಖ ಕೊಡುವ. ಪದಾರ್ಥದಲ್ಲಿದ್ದು ಸುಖ ಕೊಡುವವ ಇವನೇ, ವ್ಯಕ್ತಿಗಳಲ್ಲಿದ್ದು ಸುಖ ಕೊಡುವವ ಇವನೇ. ಆದ್ದರಿಂದ ಇವನೇ ನನಗೆ ಇಷ್ಟ ಅಂತ ಟೋಟಲ್ಲಿ ಇವಾಗ ಏನಾಗುತ್ತೆ, ಒಂದು ಸರ್ಕಲ್ ಡ್ರಾ ಮಾಡಿದರೆ ಸೆಂಟರಲ್ಲಿ ಪಿನ್ ಇಟ್ಟು ಡ್ರಾ ಮಾಡ್ತಾರೆ ಸರ್ಕಲ್. ಹಾಗಾದರೆ ಆ ಸರ್ಕಲ್ ಯಾವುದ್ರ ಸುತ್ತೂ ಇರುತ್ತೆ? ಸೆಂಟರ್ ಸುತ್ತೇ ಸರ್ಕಲ್ ತಿರುಗ್ತಾ ಇರುತ್ತೆ. ಆ ಥರ ಜೀವಿಯ ಬದುಕೆಂಬ ಸರ್ಕಲ್ಗೆ ಸೆಂಟರ್ ಪಾಯಿಂಟ್ ಭಗವಂತ. ಅವನು ಸಿಕ್ಕ ಸಂತೋಷ. ಸೆಂಟರೇ ಡಿಸ್ಲೊಕೇಟ್ ಆಯಿತಾ, ಸರ್ಕಲ್ಲೇ ಶೇಪೇ ಚೇಂಜ್ ಆಗ್ಬಿಡುತ್ತೆ, ಹೌದಲ್ವೋ? ಆ ರೀತಿಯಲ್ಲಿ ಅಂದರೆ ಇಷ್ಟು ಒಂದು ಪಂಕ್ತಿಯ ಅರ್ಥ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದು. ಭಗವಂತ ಕಬೀರನಾಮಕ ಭಗವಂತ ಹೇಳ್ತಾ ಇದ್ದಾನೆ, ಯಾರ ಇಂಪಾರ್ಟೆನ್ಸ್ ಗೊತ್ತಾಗಬೇಕೋ, ಅದು ಗೊತ್ತಾದಾಗ ವ್ಯಕ್ತಿಯ ಪ್ರವೃತ್ತಿ ಬೇರೆ. ಯಾರ ಇಂಪಾರ್ಟೆನ್ಸ್ ಗೊತ್ತಾಗಲೇ ಇಲ್ಲವೋ, ಇಂಪಾರ್ಟೆಂಟ್ ಆದವರ ಇಂಪಾರ್ಟೆನ್ಸ್ ತಲೆಗೆ ಬರಲೇ ಇಲ್ಲವೋ, ಅವನ ಪ್ರವೃತ್ತಿಯೇ ಬೇರೆ. ಯಾರು ಬೇಡವೋ ಅವರು ಹಿಂದೆ ಬಿದ್ದಿರ್ತಾನೆ, ಯಾರು ಬೇಕೋ ಅವರನ್ನು ನೋಡೋದೇ ಇಲ್ಲ. ಇದೇ ಅಜ್ಞಾನ. ಅಂದರೆ ಅಜ್ಞಾನ ಅಜ್ಞಾನ ಅಂತ ನಾವು ಹೇಳ್ತಾ ಅಜ್ಞಾನದ ಕುರಿತೇ ಚರ್ಚೆಗಳು ಮಾಡುತ್ತಾ ಇರುತ್ತೆ. ಅಜ್ಞಾನ ಅಂದರೆ ಏನು, ಹಾಗೆ ಹೀಗೆ ಏನು ಚರ್ಚೆ ಮಾಡಿದ್ದೇ ಮಾಡಿದ್ದೆ, ಅಜ್ಞಾನದ ಎಫೆಕ್ಟೇ ಗೊತ್ತಿಲ್ಲ. ಇದೇ ಅಜ್ಞಾನ. ಯಾವುದು ಬೇಕೋ ಗೊತ್ತಿಲ್ಲದಿರೋದು ಅಜ್ಞಾನ, ಯಾವುದು ಬೇಡವೋ ಅದರ ಹಿಂದೆ ಬೀಳೋದೇ ಅಜ್ಞಾನ. ಅದೇ ಅಜ್ಞಾನದ ಎಫೆಕ್ಟ್, ಹೌದ್ ತಾನೆ? ಆದ್ದರಿಂದ ಯಾರಿಗಾದರೆ ಅಜ್ಞಾನ ಹೋಗಿ ಜ್ಞಾನ ಬಂದಿರುತ್ತೆ, ಅವರಿಗೆ ನಾನು ಕಾಣಿಸ್ತಾ ಇರ್ತೇನೆ. ಅಂದರೆ ನನ್ನ ಪ್ರತ್ಯೇಕವಾಗಿ ಎಲ್ಲೋ ನೋಡಲ್ಲ, ಎಲ್ಲೆಲ್ಲಿ ಈಗ ಒಬ್ಬರಿಗೆ ಒಂದು ಪದಾರ್ಥ ಇಷ್ಟ, ಇವರಿಗೆ ಒಂದು ಪದಾರ್ಥ ಇಷ್ಟ ಆಗಿತ್ತು ಹಿಂದೆ, ಆ ಪದಾರ್ಥದ ಕಡೆ ನೋಡ್ತಾ ಇದ್ರು, ಈಗ ಜ್ಞಾನ ಬಂದಿದೆ, ಈಗೇನು ಮಾಡ್ತಾರೆ, ಎಲ್ಲೋ ನೋಡಲ್ಲ, ಆ ಪದಾರ್ಥದ ಕಡೆಯೇ ನೋಡ್ತಾರೆ. ಈಗ ಕಾನ್ಸಂಟ್ರೇಷನ್ ಪದಾರ್ಥದಲ್ಲಿ ಬಂದಿಲ್ಲ, ಪದಾರ್ಥದೊಳಗಿರುವ ದೇವರಲ್ಲಿ ಬರ್ತಾ ಇದೆ. ಇವಾಗ ಸೊ ಟೋಟಲಿ ಏನು ಇವರ ಕಾನ್ಸೆಪ್ಟ್ ಅಂದರೆ, ತಮ್ಮ ಸುತ್ತೋ ಇರುವಂತಹ ವ್ಯಕ್ತಿಗಳು ಪದಾರ್ಥಗಳೇ ಮುಖ್ಯ ಅಂದುಕೊಂಡವರು ಈಗ ಏನು ಮಾಡ್ತಾ ಇದ್ದಾರೆ, ಪದಾರ್ಥ ವ್ಯಕ್ತಿಗಳಲ್ಲಿರುವ ದೇವರೇ ಮುಖ್ಯ ಅಂತ ತಿಳ್ಕೊಂಡು ಅವನನ್ನ ಅವರಲ್ಲೇ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲಿ? ಪದಾರ್ಥಗಳಲ್ಲಿ ವ್ಯಕ್ತಿಗಳಲ್ಲೇ ದೇವರನ್ನ ಹುಡುಕ್ಲಿಕ್ಕೆ ಶುರು ಮಾಡೋದೇ ನಿಜವಾದ ಸಾಧನೆ. ದೇವರನ್ನ ಎಲ್ಲೋ ಪ್ರತಿಮೆಯಲ್ಲೋ ಎಲ್ಲೋ ಹುಡುಕ್ಲಿಕ್ಕೆ ನೋಡಬೇಡಿ. ಇಷ್ಟು ಕಾಲ ಪ್ರತಿಯೊಂದು ಪದಾರ್ಥದಲ್ಲೂ ವ್ಯಕ್ತಿಗಳಲ್ಲೂ ಇದ್ದು ನಿಮಗೆ ಸುಖ ಕೊಟ್ಟವನು ಅವನೇ ಅಂತ ತಿಳ್ಕೊಂಡ ಮೇಲೆ ಈಗ ಆ ಪದಾರ್ಥಗಳಲ್ಲಿ ವ್ಯಕ್ತಿಗಳಲ್ಲಿರುವ ದೇವರನ್ನ ಒಳನೋಟದಿಂದ ನೋಡ್ತಾ, ಒಳನೋಟದಿಂದ ಅವನನ್ನೇ ನೋಡ್ತಾ ಅವನ ಕಡೆಯೇ ಕಾನ್ಸಂಟ್ರೇಟ್ ಮಾಡೋದೇ ಸಾಧನೆ. ಈ ವಿಷಯ ಗೊತ್ತಿದ್ದವರೇ ಬಹಳ ವಿರಳ ಅಂತಾನೆ ಕೃಷ್ಣ. ವಿಷಯ ಗೊತ್ತಿದ್ದವರೇ ವಿರಳ. ಆ ವಿಷಯವನ್ನ ಅನುಷ್ಠಾನಕ್ಕಿಟ್ಟವರೇ ವಿರಳ, ಅದನ್ನು ಹೇಳ್ತಾರೆ. ಹಾಗಾದರೆ ನಮ್ಮ ಸುತ್ತೂ ನಮಗೆ ಇಷ್ಟವಾದ ಪದಾರ್ಥಗಳು ವ್ಯಕ್ತಿಗಳು ಇಷ್ಟುವರೆಗೆ ಇದ್ರು, ಆದರೆ ಈಗ ಗೊತ್ತಾಗ್ತಾ ಇದೆ ಅದು ಯಾವುದು ನಮಗೆ ಸುಖ ಕೊಡೋದಲ್ಲ, ಇವನೇ ಇಷ್ಟ. ಇವಾಗ ಏನು ಮಾಡಬೇಕು? ಆ ಪದಾರ್ಥ ಇದೆ, ಹೌದು, ಅದು ಈಗಲೂ ನಾವು ತಗೊಳ್ತೇವೆ ಇಷ್ಟ ಅಂತಲೇ. ಈಗ ಇಷ್ಟ ಪದಾರ್ಥದಲ್ಲಿರುವ ಭಗವದ್ ರೂಪ, ಅವನನ್ನು ನೆನೆದು ಪದಾರ್ಥ ತಗೊಳ್ತೇವೆ, ಅವನನ್ನೇ ಇಷ್ಟ ಅಂತ. ಹಾಗಾದರೆ ನಮಗೆ ಯಾವುದ್ಯಾವುದು ಇಷ್ಟವಾದ ವ್ಯಕ್ತಿ ಪದಾರ್ಥಗಳು ಅಂತ ಇತ್ತೋ ಅಲ್ಲಿ ಇಷ್ಟರೂಪಿಯಾಗಿ ಪ್ರೇಷ್ಠ ಅಂತ ಇಷ್ಟರೂಪಿಯಾದ ಭಗವಂತ ಇದ್ದಾನಲ್ಲ, ಅವನನ್ನು ಆ ಪದಾರ್ಥಗಳಲ್ಲಿ ಆ ವ್ಯಕ್ತಿಗಳಲ್ಲೇ ಹುಡುಕುವುದು. ಹುಡುಕ್ತಾ ಹುಡುಕ್ತಾ ಮೇಲ್ನೋಟ ಪದಾರ್ಥ ವ್ಯಕ್ತಿಗಳ ಕಡೆ ಹೋದಾಗ ಒಳನೋಟ ಪದಾರ್ಥ ವ್ಯಕ್ತಿಗಳಲ್ಲಿರುವ ದೇವರ ಕಡೆ ಹೋಗುವುದು. ಅದು ಹೇಗೆ? ನಾನ್ ಸ್ಟಾಪ್ ಆಗಿ ಹೋಗು. ಹಾಗೆ ಹೇಗೆ ನಾನ್ ಸ್ಟಾಪ್ ಆಗಿ ಹೋಗೋದು? ಅರ್ಥ ಆಗ್ತಾ ಇಲ್ಲ ಸಬ್ಜೆಕ್ಟ್. ಅದಕ್ಕೆ ಹೇಳಿದ್ರು ಯಾವ್ದಿಷ್ಟ? ಬೆಳಿಗ್ಗೆ ಎದ್ದ ಕೂಡಲೇ, ಹೌದಾ, ಬೆಳಿಗ್ಗೆ ಎದ್ದ ಕೂಡಲೇ ಹಲ್ಲು ತಿಕ್ಕೋದು ಇಷ್ಟ ಅಲ್ವೇ? ನಾವು ಎಲ್ಲರೂ ಮಾಡಲೇಬೇಕು, ಅದರಲ್ಲೂ ಇಷ್ಟಗಳಿರುತ್ತೆ. ಇಂಥದ್ದೇ ಬ್ರಷ್ ಬೇಕು ಎಂಬ ಇಷ್ಟ, ಇಂಥದ್ದೇ ಪೇಸ್ಟ್ ಬೇಕೆಂಬ ಇಷ್ಟ, ಇಂಥದ್ದೇ ಸೋಪ್ ಬೇಕು ಎಂಬ ಇಷ್ಟ, ಆ ಬಾಕ್ಸು ಇಂಥದ್ದೇ ಇರಬೇಕೆಂಬ ಇಷ್ಟ. ಎಷ್ಟಿಷ್ಟಗಳು! ಮನೆಯಲ್ಲಿ ನಾಲ್ಕು ಜನ ಇದ್ದರೆ ನಾಲ್ಕು ಬ್ರಷ್ಷುಗಳು, ನಾಲ್ಕು ವೆರೈಟಿ ಬ್ರಷ್ಷು, ನಾಲ್ಕು ವೆರೈಟಿ ಪೇಸ್ಟು, ನಾಲ್ಕು ವೆರೈಟಿ ಸೋಪು, ನಾಲ್ಕು ವೆರೈಟಿ ಬಾಕ್ಸು, ನಾಲ್ಕು ವೆರೈಟಿ ಶಾಂಪು, ಎಲ್ಲ ವೆರೈಟಿ ವೆರೈಟಿ ಕೂತಿರುತ್ತೆ. ಹೋಗ್ತಾನೆ, ಅವರವ್ರಿಗೆ ಅದಿಷ್ಟ ಇರಲಿ. ಆದರೆ ಈಗ ಈ ವ್ಯಕ್ತಿಗೆ ಹೇಗಾಯಿತು ಅಂದರೆ, ಆ ಇಷ್ಟವಾದ ಪದಾರ್ಥದಲ್ಲಿ ಆ ಇಷ್ಟವನ್ನು ಕೊಟ್ಟು ನಮಗೆ ಸಂತೋಷ ಕೊಡುವ ದೇವರಿದ್ದಾರಲ್ಲ, ಆ ಬ್ರಷಲ್ಲೂ ಅವನನ್ನೇ ನೋಡೋದು, ಪೇಸ್ಟಲ್ಲೂ ಅವನನ್ನೇ ನೋಡೋದು, ಎಲ್ಲರಲ್ಲಿ ಎಲ್ಲದರಲ್ಲಿ. ಮತ್ತು ಲೈಫ್ ಏನು ಚೇಂಜ್ ಆಗಿಲ್ಲ, ಅದೇ ಹಲ್ತಿಕ್ಕಿದ್ದೆ, ಅದೇ ಸ್ನಾನ ಮಾಡಿದ್ದೆ, ಅದೇ ಊಟ ಮಾಡ್ತಾ ಇರೋದೆ, ಅದೇ ವೆರೈಟಿ ವೆರೈಟಿ ತಿಂದದ್ದೆ, ಎಲ್ಲ ಆಗ್ತಾ ಇದೆ. ಅದೇ ವ್ಯಕ್ತಿಗಳ ಜೊತೆಗೆ ಮಾತಾಡೋದು, ಸೇಮ್ ಪ್ರಾಸೆಸ್, ನಥಿಂಗ್ ಎಲ್ಸ್ ಬಟ್ ವಿಷನ್ ಡಿಫರೆನ್ಸ್. ಏನಿದು? ಹಾ, ಬೆಳಿಗ್ಗೆ ಎದ್ದ ಕೂಡಲೇ ಇಷ್ಟವಾಗಿ ಆ ಬ್ರಷ್ ಹಿಡ್ಕೊಂಡು ತಲೆ ತಿಕ್ಕುವಾಗ ಅಲ್ಲಿ ಅವನನ್ನೇ ನೆನೆಯೋದು, ಆ ಪೇಸ್ಟ್ ಹಾಕುವಾಗ ಅಲ್ಲೂ ಅವನನ್ನು ನೆನೆಯೋದು. ಈಗ ನೋಡಿ ಇಲ್ಲಿ ಡಿಫರೆನ್ಸ್ ಏನಾಗ್ತಾ ಇದೆ, ನಾನ್ ಸ್ಟಾಪ್ ಆಗಿ ಪದಾರ್ಥಗಳಿಲ್ಲ. ಯಾಕೆ? ಬ್ರಷ್ಷು ಸ್ವಲ್ಪ ಹೊತ್ತೇ ಇದೆ, ಹೊರಟೋಯ್ತು, ಪಕ್ಕಕ್ಕೆ ಹೋಯ್ತು. ಪೇಸ್ಟು ಅಷ್ಟೇ, ಸ್ವಲ್ಪ ಹೊತ್ತೇ ಇತ್ತು, ನಮ್ಮ ಕಣ್ಣಿಂದ ಹೊರಟೋಯ್ತು. ಸೋಪು ಸ್ವಲ್ಪ ಹೊತ್ತೇ ಇತ್ತು, ಹೊರಟೋಯ್ತು. ಟವಲು ಅಷ್ಟೇ, ಒಳ್ಳೆ ಒಳ್ಳೆಯದು, ಹೊರಟೋಯ್ತು. ಮತ್ತು ಮತ್ತು ಬರುತ್ತೆ, ಹೋಗ್ತಾ ಇರುತ್ತೆ, ಕಾನ್ಸ್ಟೆಂಟ್ ಆಗಿ ಯಾವುದೂ ಇಲ್ಲ, ಎಲ್ಲ ಕಡೆ ನೋಡ್ತಾ ಇದ್ದೀವಿ ನಾವು. ವ್ಯಕ್ತಿಗಳು ಅಷ್ಟೇ, ಇವರಿಷ್ಟ ಅವರಿಷ್ಟ ಅವರಿಷ್ಟ ಎಲ್ಲ ಚೇಂಜ್ ಆಗ್ತಾ ಇದ್ದಾರೆ, ಆದರೆ ನಮ್ಮ ಕಾನ್ಸಂಟ್ರೇಷನ್ ಮಾತ್ರ ಎಲ್ಲಿದೆ? ಎಲ್ಲದರಲ್ಲಿ ಇರುವ ಒಬ್ಬ ಇವನೇ. ಬೆಳಿಗ್ಗಿನಿಂದ ರಾತ್ರಿ ಪರ್ಯಂತ ಬ್ರಷಲ್ಲಿದ್ದ ಇವನನ್ನೇ ನೋಡಿದ್ವು, ಪೇಸ್ಟಲ್ಲಿದ್ದ ಇವನನ್ನೇ ನೋಡಿದ್ವು. ಬ್ರಷ್ ಪಕ್ಕಕ್ಕೆ ಹೋಯಿತು, ಇವನ್ ಪಕ್ಕಕ್ಕೆ ಹೋದ್ನ ಇಲ್ಲ, ಇನ್ನೊಂದರಲ್ಲಿ ಕಾಣಿಸ್ತಾ ಇದ್ದಾನೆ. ಸೊ ನಾನ್ ಸ್ಟಾಪ್ ಆಗಿ ಇವನ ಮೇಲೆ ಕಾನ್ಸಂಟ್ರೇಷನ್ ಬರ್ತಾ ಇದೆ. ಪದಾರ್ಥಗಳು, ಎಲ್ಲ ವ್ಯಕ್ತಿಗಳೆಲ್ಲ ಸೀನ್ ಕದರಿ ಹೋದಂತೆ ಎಲ್ಲರೂ ಪಕ್ಕಕ್ಕೆ ಹೋಗ್ತಾ ಇದ್ದಾರೆ. ಇದೇ ಸಾಧನ, ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಇದೇ ಇಲ್ಲದಿದ್ದರೆ ತಿಳ್ಕೊಂಡೇನು ಉಪಯೋಗ? ಈ ವಿಷನ್ ಡಿಫರೆನ್ಸ್ ಬಂದ ವ್ಯಕ್ತಿ ಗಡ್ಡ ದಾಡಿ ಬಿಟ್ಟುಕೊಂಡು, ಜಟೆಗಳು ಬಿಟ್ಟುಕೊಂಡು ಕಾಡಲ್ಲೇ ಇರಬೇಕಾಗಿಲ್ಲ, ಮನೆಯಲ್ಲೇ ಮಾಮೂಲಾಗಿ ಇದ್ದು ಎಲ್ಲರ ಮಧ್ಯೆ ಇರ್ಬೋದು. ನೋಟ ಬದಲಾಗಿದ್ದರೆ ಇವನನ್ನೇ ನೋಡುವ. ಇದು ನಾನು ಎಂಥ ಸಬ್ಜೆಕ್ಟ್ ಹೇಳ್ತಾ ಇದ್ದೇನೆ, ಜಯಂತೆಯ ಉಪಾಖ್ಯಾನ ಇಡೀ ಇದರ ಸಾರ ಇದನ್ನೇ ಹೇಳ್ತಾ ಇದೆ. ಒಬ್ಬ ವ್ಯಕ್ತಿ ಒಬ್ಬನೇ ಕೂತ್ಕೊಂಡು ಮನೆಯಲ್ಲೇ ಇದ್ದು ತನ್ನ ಸಿಂಪಲ್ ಜೀವನ, ಅದರಲ್ಲೇ ಅವನನ್ನ ಎಲ್ಲ ಕಡೆ ನೋಡುತ್ತಾ, ಅವನ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದ. ಇದ್ದ ಬದುಕಿನ 24 ಅವರ್ಸ್ ಅಲ್ಲಿ ಎಷ್ಟು ಕಾಲ ಎಚ್ಚರ ಇರುತ್ತೋ ಅಷ್ಟು ಕಾಲ ಪದಾರ್ಥಗಳಲ್ಲಿ, ವ್ಯಕ್ತಿಗಳಲ್ಲಿ, ದೇವರನ್ನೇ, ಅವನನ್ನೇ ನೋಡ್ಲಿಕ್ಕೆ ಅಭ್ಯಾಸ ಮಾಡ್ತಾ, ಅವನ ಕಡೆಯೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ಅವನನ್ನೇ ಮುನಿ ಅಂತ ಕರೆಯೋ. ಮುನಿ ಅಂದರೆ ಎಲ್ಲೋ ಇರಬೇಕಾಗಿಲ್ಲ, ಬಟ್ಟೆಗಳು ನಾನಾ ರೀತಿಯಾಗಿ, ಕೆಂಪು ಬಟ್ಟೆ, ಬಿಳಿ ಬಟ್ಟೆ, ಕಚ್ಚೆ, ಇವು ಹೌದು, ಇವೆಲ್ಲ ವೇಷಧಾರಣೆ, ದೀಕ್ಷ ಅಂತಾರೆ, ಬೇಕು ಇಲ್ಲ ಅಂದಿಲ್ಲ. ಆದರೆ ಒಳಗಿನ ದೀಕ್ಷ, ಅವನ ಕಡೆಯೇ ಕಾನ್ಸಂಟ್ರೇಟ್ ಮಾಡುವಂಥ ಆ ಒಂದು ಆಟಿಟ್ಯೂಡ್ ಏನಿದಲ್ಲ, ಅದು ಬೆಳೆದರೆ ನಮ್ಮನ್ನು ಮುನಿಗಳು ಅಂತ ಕರೀತಾರೆ. ಯಾಕೆ? ಸದಾ ಅವನನ್ನೇ ಮನನ ಮಾಡುವಂತಹ ಮೆಂಟಾಲಿಟಿ ನಮ್ಗೆ ಡೆವಲಪ್ ಆಗಬೇಕು. ಆ ಡೆವಲಪ್ ಆದರೆ ಅದನ್ನು ಸಾಧನ ಅಂತ ಕರೀತಾರೆ. ಈಗ ನೋಡಿಕೊಂಡ್ರೆ ನಾವು ಆ ರೀತಿಯಾಗಿ ನಮ್ಮ ವಿಷನ್ ಡಿಫರೆನ್ಸ್ ಬಂದಿದೆಯಾ? ನಿತ್ಯವೂ ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಪ್ರತಿಯೊಂದು ವಸ್ತುವಿನಲ್ಲಿ ಅವನನ್ನೇ ನೋಡಲಿಕ್ಕೆ ನೋಡ್ತಾ ಇದ್ದೀವ? ಆಯಾ ವಸ್ತುವಿನಲ್ಲಿ ಇದ್ದುಕೊಂಡು ಇಷ್ಟವನ್ನು ಕೊಟ್ಟು ಸುಖ ಕೊಡ್ತಾ ಇದ್ದಾನೆ ಅಂತ ಆಯಾ ಪದಾರ್ಥದಲ್ಲಿ, ಆಯಾ ಆಕಾರದಲ್ಲಿ, ಆಯಾ ಹೆಸರಿಂದ ಅವನೇ ಇದ್ದುಕೊಂಡು ನಮ್ಮ ಎಲ್ಲ ಸುಖವನ್ನು ಕೊಡ್ತಾ ಇದ್ದಾನೆ ಅಂತ ದಿನಾಗ್ಲೂ ಅವನನ್ನೇ ನೆನೆಯೋದು ನಾವು ಮಾಡ್ತಾ ಇದ್ದೀವ? ಆಯಾ ಪದಾರ್ಥಗಳಲ್ಲಿ, ಆಯಾ ವ್ಯಕ್ತಿಗಳಲ್ಲಿ ಇಲ್ಲಲ್ಲ, ದೇವರ ಕಡೆ ಕಾನ್ಸಂಟ್ರೇಟ್ ಮಾಡುವುದೇ ಸಾಧನ ಅಂತ ಆ ಟಾಪಿಕ್ ಗೊತ್ತಾದರೂ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ಗೊತ್ತಿಲ್ಲದೆ ಅಂಗಡಿಗಳೆಲ್ಲ ಸುತ್ತು ತಿರುಗಿ ಅಲ್ಲಿರುವಂತಹ ಎಲ್ಲ ಪ್ರತಿಮೆಗಳು ಮನೆಗೆ ತಂದು ಮನೆ ಇನ್ನೊಂದು ಅಂಗಡಿಯಂತೆ ಮಾಡಿ ದಾಸರಾಗಿರದೆ ಅಂತಾರೆ. ಕಂಚುಗಾರನ ಬಿಡಾರದಂದದಿ ಕಂಚು ಹಿತ್ತಾಳೆ ಪ್ರತಿಮೆಗಳೆಲ್ಲ ಮನೆಯಲ್ಲಿ ಹರಕೊಂಡು ಆ ಪಾತ್ರೆಗಳೆಲ್ಲ ಅಂಗಡಿಯಲ್ಲಿ ಇರಬೇಕಾಗಿದ್ದು ನಮ್ಮ ಮನೆಯಲ್ಲಿ ತುಂಬಿರುತ್ತೆ, ಪ್ರತಿಮೆಗಳೆಲ್ಲ ಮನೆ ಅಂಗಡಿಯಲ್ಲಿ ಇರಬೇಕಾಗಿದ್ದು ಮನೆಯಲ್ಲಿ ತುಂಬಿರುತ್ತೆ. ಮನಸ್ಸಲ್ಲಿ ಯಾರ ಕುರಿತು ಆಲೋಚನೆ ತುಂಬಬೇಕೋ ಅದು ತುಂಬಿರಲ್ಲ, ಪಾತ್ರೆಗಳು ಪ್ರತಿಮೆಗಳೇ ಮನಸ್ಸಲ್ಲಿ ತುಂಬಿರುತ್ತೆ. ದೆನ್ ವಾಟ್ ಈಸ್ ದ ಫನ್ ಆಫ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಅಲ್ವಾ? ನಮ್ಮನ್ನೇ ನಾವು ಮೋಸ ಮಾಡಿಕೊಳ್ಳೋದು, ಯಾರನ್ನು ಮಾಡಬೇಕು ಮೋಸ? ನಮ್ಮನ್ನೇ ನಾವು ಮೋಸ ಮಾಡಿಕೊಳ್ಳೋದು. ಕೊನೆಗೆ ನಾನು ಪೂಜೆ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ನನ್ನಷ್ಟು, ಕೊನೆಗೆ ನಮ್ಮನ್ನೇ ನಾವು ಏನು ನಂಬಿಸಿಕೊಳ್ಳೋದು, ನನ್ನಷ್ಟು ಸಾಧಕ ಇನ್ನ ಯಾರು ಇದ್ದಂತೆ ಇಲ್ಲ ಅಂತ ಹೌದಲ್ಲ. ಏನು ಬೇಕೋ ಗೊತ್ತಿಲ್ಲದೆ, ಏನು ಬೇಕು ಮಾಡಬೇಕು ಗೊತ್ತಿಲ್ಲದೆ ಏನೇನೋ ಮಾಡ್ತಾ ಕೂತಿರ್ತೀವಲ್ಲ, ಮತ್ತೆ ನಾವೆಲ್ಲ ಸಾಧಕರೇ? ಅದು ಕೃಷ್ಣ ಕೇಳುವ ಪ್ರಶ್ನೆ. ಯು ಡೋಂಟ್ ನೋ ವಾಟ್ ಟು ಡೂ ಅಂಡ್ ಹೌ ಟು ಡೂ, ಯು ಡೋಂಟ್ ನೋ ದ ಬೇಸಿಕ್ ಈವನ್. ದೆನ್ ವಾಟ್ ಈಸ್ ದ ಫನ್ ಆಫ್ ಕಮಿಂಗ್ ಹಿಯರ್? ಸುಮ್ಮನೆ ಭೂಮಿಗೆ ಭಾರ ಆಗಿ ಒಂದಿಷ್ಟು ಅಕ್ಕಿ ಕಾಳು ಖರ್ಚು ಮಾಡುದ, ಆ ಇರುವೆ ತಿಂದು ತಿಂದು ಪಾಪ ಖರ್ಚು ಮಾಡ್ತಾ ಇರುತ್ತೆ, ಅದನ್ನು ಬಡಿದು ಓಡಿಸ್ತೀವಿ. ಮತ್ತು ಇರುವೆ ಕೇಳುತ್ತೆ, ನನ್ನ ಓಡಿಸಿದೀಯಾ, ನಿಂಗೆ ಅಕ್ಕಿ ಕೊಟ್ಟನಲ್ಲ ದೇವರು, ನೀನೇನು ಯುಟಿಲೈಸ್ ಮಾಡ್ತಾ ಇದೀಯ, ನಾನು ಸರನೇ ತಿಂದು ಹೋಗ್ತಾ ಇದ್ದೆ ಅಷ್ಟೇ. ಹೌದಲ್ವ, ನನ್ನನ್ನು ನೋಡಿದ್ರೆ ನೀನು ಓಡಿಸ್ತೀಯಾ ಕೊಂದು ಬಿಡ್ತೀಯಾ, ಮತ್ತು ನಿನ್ನೇನು ಮಾಡಬೇಕು, ಶೂಟ್ ಮಾಡಬೇಕಲ್ವ? ಮತ್ತೆ ಅದಕ್ಕೆ ಎಷ್ಟು ಚೆನ್ನಾಗಿದೆ ಇದು ಕಪಿಲಗೀತೆ. ಇದೇ ಇವಾಗ ಪುಷ್ಪಗಳು ಬೇರೆ 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 ಪುಷ್ಪಗಳಿರ್ಬೋದು, ಒಳಗೆ ಆ ಹಾರ ಮಾಡಲಿಕ್ಕೆ ಬೇಕಾದ ದಾರ ಒಂದೇ. ಇಡೀ ಭಾಗವತದಲ್ಲಿ ಬರತಕ್ಕಂಥ ನಾನಾ ಅಧ್ಯಾಯಗಳು, ಸ್ಕಂದಗಳು, ಅಲ್ಲಿ ಬರತಕ್ಕಂಥ ಶಬ್ದಗಳು ಎಲ್ಲ ಬೇರೆ 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 ರೀತಿಯಾದ ಪುಷ್ಪಗಳಾದರೆ, ಆ ಎಲ್ಲ ಅಧ್ಯಾಯಗಳಲ್ಲಿ, ಎಲ್ಲ ಸ್ಕಂದಗಳಲ್ಲಿ, ಎಲ್ಲ ಶಬ್ದಗಳಲ್ಲಿ ಬರುವಂಥ ಮಿಡಿತ ಏನಿದೆಯಲ್ಲ ಅದು ಸೂತ್ರ. ಅದು ಎಲ್ಲ ಕಡೆ ಒಂದೇ ಕಾಣ್ತಾ ಹೋಗುತ್ತೆ, ಆ ಸೂತ್ರ ಒಂದೇ. ಇವನನ್ನ ಎಲ್ಲ ಕಡೆ ನೋಡೋದು, ಎಲ್ಲ ಕಡೆ ನಿಂತು ನಮ್ಮನ್ನ ಎಲ್ಲ ರೀತಿಯಲ್ಲಿ ತೃಪ್ತಿಗೊಳಿಸುವಂಥ ಈ ಮಹಾತ್ಮನನ್ನ ಎಲ್ಲ ಕಡೆ ನೋಡುವ ಕಣ್ಣನ್ನು ಬೆಳೆಸಿಕೊಳ್ಳೋದೇ ನಿಜವಾದ ಸಾಧನೆ. ಅದು ಕೊಡೋಳು ತಾಯಿ, ಅದಕ್ಕೆ ಆಕೆಯನ್ನು ಕೇಳ್ತಾರೆ, ಅಮ್ಮ ಇಷ್ಟು ಕಾಲ ಯಾವ ವಸ್ತುವನ್ನು ನೋಡಬೇಕೋ ಅದನ್ನು ನೋಡಿಲ್ಲ, ಯಾವುದು ಬೇಡವೋ ಅದನ್ನೇ ನೋಡ್ತಾ ಇದ್ದೀವಿ, ಅವನನ್ನು ನೋಡು ಕಣ್ಣು ಕೊಡು. ಈ ಕಣ್ಣು ಹಳೇದಾಗಿದೆ, ಇದಕ್ಕವನು ಕಾಣ್ತಾ ಇಲ್ಲ. ಅದಕ್ಕೆ ಹೊಸದಾಗಿ ಒಂದು ಕಣ್ಣು ಕೊಡು, ಯಾಕೆ ಆ ಕಣ್ಣು ಹಳೇದಲ್ಲ, ನಮಗೆ ಕಣ್ಣು ಬಂದೇ ಇಲ್ಲ ಇಷ್ಟು ಕಾಲ, ಅವನನ್ನು ನೋಡೋ ಕಣ್ಣು ಇಲ್ಲೇ ಇಲ್ಲ. ಅದಕ್ಕೆ ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ, ವಸುದೇವ ಸುತನ ಕಾಂಬುವೆನು. ವಸುದೇವ ಸುತ ಅಂದರೆ ಎಲ್ಲೋ ಕುಣಿತ ಚಿಕ್ಕ ಹುಡುಗನಂತೆ ಆಡಿದ ಆ ವ್ಯಕ್ತಿ ಅಲ್ಲ, ನಮ್ಮ ಸುತ್ತೂ ಇದ್ದು ನಮ್ಮ ರಕ್ಷಣೆ ಮಾಡುವ ಅಪರೂಪದ ಶಕ್ತಿಯವ, ಅವನ ಕಡೆ ನೋಡುವ ನೋಟ ಬೆಳೆದರೆ ಅದೇ ಕಪಿಲಗೀತೆ. ಇಡೀ ಕಪಿಲಗೀತೆ ಇದೇ ಬರ್ತಾ ಇದೆ, ಒಂದು ಪಂಕ್ತಿ ನೋಡಿದ್ರು ಎಲ್ಲ ಪಂಕ್ತಿ ನೋಡಿದ್ರು, ಹೇಗೆ ಒಂದೇ ಅಕ್ಕಿ ಅದನ್ನು ಬೇಯಿಸಿ ಚಿತ್ರಾನ್ನ ಮಾಡ್ತೀರಾ, ಹಾ ಟೇಸ್ಟ್ ಬೇರೆ, ಮೊಸರನ್ನ ಕಲಿಸ್ತೀರಾ ಟೇಸ್ಟ್ ಬೇರೆ, ಬಿಸಿಬೇಳೆ ಭಾತ್ ಮಾಡ್ತೀರಾ ಟೇಸ್ಟ್ ಬೇರೆ, ಬೇಸ್ ಅಕ್ಕಿ ಹೋಗ್ತಾನೆ, ಒಂದೇ ಭಗವಂತನ ಕಡೆ ನೋಡುವ ನೋಟ. ಆ ಅಕ್ಕಿ ಅದು ಬೇಯಿಸಿದಾಗ ಅದಕ್ಕೆ ನಾನಾ ರೀತಿಯಾದ ಬಣ್ಣಗಳು ಎಲ್ಲ ಪದಾರ್ಥಗಳು ಸೇರಿಸಿದರೆ ಕಪಿಲ ಗೀತ, ಇನ್ನೊಂದು ಗೀತ, ಮತ್ತೊಂದು ಗೀತ ಅಂತ ವೆರೈಟಿ ವೆರೈಟಿ ಪದಾರ್ಥಗಳು ತಯಾರಾಗ್ತಾ ಇದೆ. ಎಲ್ಲದರ ಮೂಲಕ ಹೊಟ್ಟೆಯಲ್ಲಿ ಹೋಗಿದ್ದೇನು? ಅನ್ನ ತಾನೇ. ಅದೇ ದೇವರ ಚಿಂತನೆ. ಯಾವ ದೇವರ ಚಿಂತನೆ? ಪ್ರತಿಯೊಂದು ಕಡೆ ನೋಡಿ, ನನ್ನ ಒಳಗಿರುವವ, ನನ್ನ ಒಳಗಿರುವವ, ನನ್ನನ್ನು ನೋಡುವವ, ನೀನೇ ನೀನೇ ನೀನೇ, ಇದೇ ಧ್ವನಿ ಎಲ್ಲ ಕಡೆ ಬರ್ತಾ ಇರುತ್ತೆ. ಇದನ್ನು ನೋಡುವಂಥ ಒಂದು ಒಳನೋಟ ಯಾರಿಗೆ ಬರುತ್ತೆ, ಅವರು ಭಾಗವತವ ನೋಡಿದ್ದು ಸಾರ್ಥಕ. ಇಲ್ಲದಿದ್ದರೆ ಅದು ಬೇರೆ ಇದು ಬೇರೆ ಇದು ಬೇರೆ ಅಂತ ಹೋದರೆ ಒಳಗಿನ ಪ್ರಧಾನ ದೃಷ್ಟಿಯೇ, ದೃಷ್ಟಿಕೋನವೇ ನಮ್ಮಿಂದ ಹೊರಟೋಗುತ್ತೆ. ಆ ಥರ ಆಗಬಾರದು ಅಂತ ಕೃಷ್ಣನ ಅಭಿಪ್ರಾಯ. ಬಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಪುನಃ 10 ಗಂಟೆಗೆ ಸೇರೋಣ. ನಾಳೆ ಕೊನೆಯಾಗುತ್ತೆ ಕಪಿಲ ಗೀತೆಯ ಪ್ರವಚನ ಮಾಲಿಕೆಯ ಕೊನೆಯ ದಿನ. ಕಪಿಲಗೀತೆ ಕೊನೆ ಆಗಲ್ಲ, ನಾನು ಹೆಣ್ಣ ಹೇಳಲಿಕ್ಕೆ ಶುರು ಮಾಡಿದ್ದೇನಷ್ಟೇ. ನಾನು ಮೊದಲೇ ಹೇಳಿದೆ, ಈ ಒಂದು 6 ದಿವಸಗಳಲ್ಲಿ ಕಪಿಲಗೀತೆಯ ರುಚಿ ತೋರೋದು ನನ್ನ ಗುರಿಯಾಗಿತ್ತಷ್ಟೇ. ಪೂರ್ಣ ಅಂತೀರ ಅವನಿದ್ದಾನೆ, ಅವನು ಯಾವಾಗ ಪೂರ್ಣ ಮಾಡಿಸಿದ್ರೆ ಅವಾಗ ಆಗಲಿ. ಶ್ರೀಕೃಷ್ಣ.